గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే లీలాకరాచితానంత లీలాగోపాలపాదుకాం విద్యాపయోనిధీన్ వందే బ్రహ్మ విద్యా గురుం నమః బ్రహ్మచర్య హరిప్రీతి సువిద్యా పాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః వాజరాజ పదద్వంద్వా వారియాసక్త మానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవ శవతో బింబసన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం అజ్ఞానతిమిరచ్ఛేదం బుద్ధి సంపత్పదాయకం విజ్ఞాన విమరం శాంతం విజయాఖ్య గురుం భజే శ్రీగురుభ్యో నమః హరి ఓం. నా ముందే హేళతారు, ಮಂತ್ರ ಮಾಡುವ ಬಗೆ ತಿಳಿವುದು ಚೆನ್ನಾಗಿ. ಮಂತ್ರವನ್ನ ಮಾಡುವುದು, ಮಂತ್ರ ಮಾಡುವುದು ಅಂದ್ರೆ ಮಂತ್ರ ಜಪ ಮಾಡುವ ಬಗ್ಗೆ ಚೆನ್ನಾಗಿ ತಿಳಿಯಿರಿ. ತಂತ್ರ ಸಾರದಿಂದ ಅಂಗಾಂಗುಲಿನ್ಯಾಸ, ತಂತ್ರಸಾರದಲ್ಲಿ ಹೇಗೆ ಹೇಳಿರ್ತಾರೆ ಅಂಗನ್ಯಾಸ ಕರನ್ಯಾಸಾದಿಗಳೆಲ್ಲ, ಅದನ್ನ ಚೆನ್ನಾಗಿ ಮಾಡಬೇಕು. ಹೇಗೆ ಮಾಡಬೇಕು? ಸಂತೋಷದಲ್ಲಿ ಮಾಡು, ದೃಢತರ ಮನಸ್ಸಿನಲ್ಲಿ. ಜಪ ಮಾಡುವುದು ಇಂಪಾರ್ಟೆಂಟ್. ಎಷ್ಟೋ ಜಪ ಮಾಡುವಾಗ ಸಂತೋಷ ಇರಬೇಕಂತೆ, ಮಾಡ್ತಾ ಇದ್ದೀನಲ್ಲ ಅಂತ. ಅಷ್ಟೇ ಅಲ್ಲ, ದೃಢತರ ಮನಸ್ಸಿನಲ್ಲಿ, ಮನಸ್ಸಲ್ಲಿ ದೃಢವಾಗಿರಬೇಕು. ಸ್ವಾಮಿ ಇದ್ದಾನೆ, ಇದ್ದಾನೋ ಇಲ್ಲೋ ಅಂತ ಜಪ ಬೇಡ. ನಮ್ ಜಪ ಇದ್ದೇ ಇರುತ್ತೆ, ಇದ್ದಾನೋ ಇಲ್ಲೋ ಜಪ ಇರುತ್ತೆ, ಹಾಗಲ್ಲ. ಇದ್ದಾನೆ ಅಂತ ಮಂತ್ರ ಜಪ ಮಾಡಬೇಕಂತೆ. ದೃಢತರ ಮನಸ್ಸಿನಲ್ಲಿ, ಅಂತರಂಗದಲ್ಲಿ, ಸರ್ವರೂಪಾತ್ಮಕ ಮಂತ್ರ ದೇವತೆ ಮುಖ್ಯ ಪ್ರಣವ ಮೂರ್ತಿಯ. ಅಂತರಂಗದಲ್ಲಿ, ಹೃದಯದಲ್ಲಿ ಯಾರ ಸ್ಮರಣೆ ಮಾಡಬೇಕು ಅಂದರೆ ಪ್ರಣವ ಮೂರ್ತಿಯ. ಹಂಸ ಮಂತ್ರದಲ್ಲಿ ಪ್ರಣವ ಮೂರ್ತಿ, ಓಂಕಾರಾತ್ಮಕನಾದ ಭಗವಂತನ ಚಿಂತನೆ ಮಾಡಬೇಕು. ಆ ಭಗವಂತನ ಚಿಂತನೆ ಮಾಡಬೇಕಾದ್ರೆ ಒಂದು ರೂಪನ ಅಂದರೆ ಸರ್ವರೂಪಾತ್ಮಕ, ಈ 14 ಲೋಕಗಳಲ್ಲಿರುವ ಸಕಲ ಅನಂತ ರೂಪಗಳು ಅವನಲ್ಲಿ ತುಂಬಿವೆ ಎಂಬ ರೂಪದಿಂದ ಆ ರೂಪನ ಚಿಂತನೆ ಮಾಡಬೇಕು. ಯಾರದು ಬಿಂಬಮೂರ್ತಿ? ನಮ್ಮ ಬಿಂಬಮೂರ್ತಿಯೇ, ಚೆನ್ನಾಗಿ ತಿಳ್ಕೊಳ್ಳಿ. ಮಂತ್ರ ಪ್ರತಿಪಾದ್ಯ ರೂಪ ಹೇಳುತ್ತಾ ಇದ್ದಾರೆ, ಇದು ರೂಪ ಅಂತ ಹೇಳಿಕೊಡ್ತಾರೆ. ಹಂಸ ಭಗವಂತನ ರೂಪ, ಹಂಸ ನಾಮಕ ಭಗವಂತ, ಆ ರೂಪವನ್ನ ಮನಸ್ಸರಿ ಚಿಂತನೆ ಮಾಡಬೇಕು. ಹೇಗೆ ಅಂದರೆ, ಅದೊಂದು ಪ್ರತಿಮಾ ಇಟ್ಟುಕೊಂಡರೆ ಅದರಲ್ಲಿ ಬಿಂಬನೇ ಚಿಕ್ಕ ಚಿಕ್ಕ ರೂಪಗಳಿಂದ ತುಂಬಿದರೆ ಆ ಮೂರ್ತಿ ಬರುತ್ತೆ. ಅದರೊಳಗೆ ಜಗತ್ತಿನಲ್ಲಿರುವ ಎಲ್ಲಾ ಭಗವದ್ ರೂಪಗಳು ನನ್ನ ಚಿಕ್ಕ ಬಿಂಬ ರೂಪದಲ್ಲಿವೆ. ಜಗತ್ತಿನಲ್ಲಿರುವ 14 ಅಂದ್ರೆ ಬ್ರಹ್ಮಾಂಡದಲ್ಲಿ 14 ಲೋಕಗಳಲ್ಲಿರುವ ಸಕಲ ಭಗವದ್ ರೂಪಗಳು ಒಂದು ಬಿಂಬ ರೂಪದಲ್ಲಿವೆ. ಅಂಥ ಬಿಂಬ ರೂಪಗಳಿಂದ ತಯಾರಾದ ಈ ಧ್ಯಾನ ಮೂರ್ತಿ. ಕ್ಲಾರಿಟಿ ಬಂತ? ಹಂಸ ರೂಪ ಭಗವಂತನದ್ದು, ಹಂಸ ನಾಮಕ ಭಗವಂತ. ಹಂಸ ರೂಪ ಅಲ್ಲ, ಹಂಸ ಅಂದ್ರೆ ಸನ್ಯಾಸ ರೂಪ, ಸನ್ಯಾಸ ರೂಪ ಪರಮಹಂಸರು ಅಂತಾರೆ ಪಕ್ಷಿಗಳ. ಇಲ್ಲ, ಪರಮಹಂಸರು ಅಂದ್ರೆ ಸನ್ಯಾಸಿಗಳು. ಹಂಸರು, ಪರಮಹಂಸರು, ಹಂಸ ರೂಪ ಅಂದ್ರೆ ಸನ್ಯಾಸ ರೂಪ. ಅದಕ್ಕೆ ದುರ್ವಾಸಾದಿಗಳೆಲ್ಲ ಸನ್ಯಾಸಿಗಳೇ. ಭಗವದ್ ರೂಪ ಸನ್ಯಾಸ ರೂಪ, ಅದು ಹಂಸ ರೂಪ. ಆ ರೀತಿಯಲ್ಲಿ ಭಗವಂತ ಹಂಸ ರೂಪದಲ್ಲಿದ್ದಾನೆ ಎಂದು ತಿಳಿದುಕೊಂಡು, ಅಂದರೆ ಆ ಚಿಕ್ಕ ಚಿಕ್ಕ ಬಿಂಬ ರೂಪಗಳಿಂದ ಏರ್ಪಟ್ಟ ಹಂಸ ರೂಪ, ಆ ಒಂದೊಂದು ಬಿಂಬ ರೂಪ ಅನಂತ ಭಗವದ್ ರೂಪಗಳಿಂದ ಕೂಡಿದೆ. ಸರ್ವರೂಪಾತ್ಮಕ, ಅನಂತ ಅಂದ್ರೆ ಏನೇನು ಭಗವದ್ ರೂಪಗಳಿವೆ ಬ್ರಹ್ಮಾಂಡದೊಳಗೆ, ಸಜ್ಜನರೊಳಗೆ ನಿಂತಿದೆ ಆ ರೂಪಗಳು. ಚಿಂತನೆ ಮಾಡಲಿಕ್ಕೆ ಯೋಗ್ಯವಾದ ಸಕಲ ರೂಪಗಳೆಲ್ಲ ಆ ಒಂದೊಂದು ರೂಪದಲ್ಲಿವೆ. ಅಂಥ ರೂಪಗಳಿಂದ ತಯಾರಾದ ಹಂಸ ರೂಪ ಅಂತ ಚಿಂತೆ ಇದು ಹೇಳುತ್ತಾರೆ. ಅಂತರಂಗದಲ್ಲಿ ಸರ್ವ ರೂಪಾತ್ಮಕ ಮಂತ್ರ ದೇವತೆ ಯಾರು? ಮುಖ್ಯ ಪ್ರಣವ ಮೂರ್ತಿಯ. ಏಕಾಂತದಲ್ಲಿ ಹೃತ್ಕಮಲ ಕರ್ಣಿಕ ಮಧ್ಯ ಇಂತಿಹ ಕಮಲಕ್ಕೆ, ಇಲ್ಲಿ ಹೇಳುತ್ತಾರೆ ಹೃದಯದ ಕಮಲದಲ್ಲಿ ವಿಶೇಷವಾಗಿರತಕ್ಕಂಥ ಎಂಟು ದಳದ ಕಮಲ, ಅದರಲ್ಲಿ ಮಧ್ಯಕರ್ಣಿಕ, ಇಂಥ ಕರ್ಣಿಕ ಕಮಲಕ್ಕೆ ಚತುರ ಅಷ್ಟ ದ್ವಾದಶ ಮುಂಚೆ ಚತುರ್ವಿಂಶತಿ ಐವತ್ತೊಂದು ಚಿಂತಿಸು ದಳ ಸಂಖ್ಯೆ ತ್ರಿಕೋಣ ಬೀಜಗಳು. ಅರ್ಥ ಇಲ್ಲಿ ಹೇಳ್ತಾರೆ, ಇಂತಿಹ ಕಮಲಕ್ಕೆ ಚತುರ ಅಷ್ಟ ದ್ವಾದಶ ಚತುರ ನಾಲ್ಕು ಅಷ್ಟ ಎಂಟು ದಿಕ್ಕಿನಲ್ಲಿ, ಅಂದ್ರೆ ಕಮಲ ಹೇಗಿರುತ್ತೆ, ನಾಲ್ಕು ಕಡೆ ನಾಲ್ಕು ದಳ, ಮಧ್ಯೆ ಮಧ್ಯೆ ನಾಲ್ಕು ದಳ, ಎಂಟು ದಳ ಇರುತ್ತೆ. ಅದರಲ್ಲಿ ನಾಲ್ಕು ಆದ್ಮೇಲೆ ಎಂಟು ಆದ ಮೇಲೆ ಹನ್ನೆರಡು ಅಂದ್ರು, ಎಂಟಾದ್ಮೇಲೆ ಎಷ್ಟು ಬರಬೇಕು, ನಾಲ್ಕು ಬರಬೇಕಲ್ಲ, ಮತ್ತು ಆ ಕೋಣಗಳಲ್ಲಿ ನಾಲ್ಕು ಬಂದಿರುತ್ತೆ. ಈ ನಾಲ್ಕು ಮಧ್ಯದಲ್ಲಿ ನಾಲ್ಕು ಮತ್ತೆ ಅದರ ಸೆಂಟ್ರಲ್ಲಿ ನಾಲ್ಕು ಬಂದಿರುತ್ತೆ, ಆ ತರ ಹನ್ನೆರಡು. ಮುಂದೆ ಚತುರ್ವಿಂಶತಿ, ಹಾಗೆ ಇಪ್ಪತ್ತು ನಾಲ್ಕು ಪೆಟಲ್ಸ್ ಬಂದಿರುತ್ತೆ ಸುತ್ತು, ಅಂದ್ರೆ ರೂಪಗಳು ನಿಂತಿರುತ್ತೆ. ಚಿಂತಿಸು ದಳ ಸಂಖ್ಯೆ, ಆ ದಳದ ಸಂಖ್ಯೆಯಲ್ಲಿ ಒಂದೊಂದರಲ್ಲಿ ಇಪ್ಪತ್ತು ನಾಲ್ಕು ರೂಪಗಳು ನಿಂತಿವೆ. ಯಾವುದು ಭಗವಂತನದ್ದು, ಒಂದೊಂದು ದಳಕ್ಕೆ ಮೂರು ಮೂರು ಪ್ರಕಾರ. ಹಾಗೆ ದ್ವಾದಶ ಅಂದರೆ ಎಂಟು ಮಧ್ಯ ನಾಲ್ಕು, ಹಾಗೆ ಅಷ್ಟ ಎಂಟು ದಿಕ್ಕಿಗೆ ಎಂಟು, ನಾಲ್ಕು ಮಧ್ಯ ನಾಲ್ಕು. ಈ ತರ ದಳ ಸಂಖ್ಯೆ ಭಗವಂತನ ಚಿಂತನೆ ಮಾಡಿ ಆದ ಮೇಲೆ ಆ ಕರ್ಣಿಕಾದೊಳಗೆ ತ್ರಿಕೋಣ ಬೀಜಗಳು ಶ್ರೀಂ ಹ್ರೀಂ ಕ್ಲೀಂ ಅಂತ ಬರುತ್ತೆ. ಇದೆಲ್ಲ ಚಕ್ರಾಬ್ಜ ಮಂಡಲ ಇವರನ್ನು ಹೇಳ್ತಾ ಇದ್ದಾರೆ. ಚಿಂತಿಸಿ ಯಂತ್ರ ವಾಹಕ ನಮ್ಮ ವಿಜಯ ವಿಠಲ ಸ್ವತಂತ್ರ ಪುರುಷ ಸರ್ವ ಮಂತ್ರ ನಿಯಾಮಕನು, ಸರ್ವ ಮಂತ್ರಗಳಲ್ಲಿ ಆಯಾ ಅಕ್ಷರಗಳಲ್ಲಿ ಶಬ್ದಗಳಲ್ಲಿ ಅರ್ಥದಲ್ಲಿ ಎಲ್ಲಾ ಭಗವದ್ ರೂಪಗಳು ನಿಂತಿವೆ, ಮಂತ್ರ ನಿಯಾಮಕ ರೂಪವೇ ಇವನದ್ದು ಅಂತ ಚಿಂತನೆ ಮಾಡಬೇಕು. ಇನ್ನ ಮುಂದೆ ಹೇಳುತ್ತಾರೆ, ಮನವೇ ಲಾಲಿಸಿ ಕೇಳು, ಮನವೇ ಲಾಲಿಸಿ ಕೇಳು ಲಬ್ಧ ಮಂತ್ರಕ್ಕೆ ಜಿತಾಸನನಾಗು ಜಯವೆಂದು ಹರಿಯ ಸ್ತುತಿಸಿ. ಲಬ್ಧ ಮಂತ್ರಕ್ಕೆ, ಗುರುಗಳಿಂದ ನಮಗೆ ಬಂದಂತ ಮಂತ್ರ, ಆ ಮಂತ್ರ ಜಪ ಮಾಡಬೇಕು. ಜಪ ಮಾಡಬೇಕಾದರೆ ಜಿತಾಸನನಾಗು, ಆಸನ ಜಯ ಬೇಕಂತೆ. ಆಸನ ಜಯ ಅಂದರೆ ಏನು, ಆಸನ ಎಷ್ಟು ಹೊತ್ತು ಕೂತಿದ್ರೂ ಕೂಡ ನೋವಿಲ್ಲದೆ ಸುಖವಾಗಿ ಕೂಡುವುದು ಆಸನ ಸಿದ್ಧಿ. ಆಸನ ಸಿದ್ಧಿ ಆಸನ ಶುದ್ಧಿ ಅಂತ. ಶುದ್ಧವಾದ ಆಸನ ಅಂದ್ರೆ ನೆಲ ಶುದ್ಧವಾಗಿರಬೇಕು, ಗೋಮಯದಿಂದ ಸಾರಿಸಿರಬೇಕು, ಅದರ ಮೇಲೆ ದರ್ಭೆಯ ಆಸನ, ಅದರ ಮೇಲೆ ಕೃಷ್ಣಾಜಿನ, ಅದರ ಮೇಲೆ ವಸ್ತ್ರ. ಇದು ಗಂಡಸರಿಗೆ ನಿಮಗೆ ಚಾಪೆ, ಅದರ ಮೇಲೆ ವಸ್ತ್ರ, ಇಷ್ಟು ಸಾಕು. ಅಷ್ಟು ಹಾಕೊಂಡು ಯಾಕೆ ಮತ್ತು ನೀವು ಕೃಷ್ಣಾಜಿನ ತರಲಿಕ್ಕೆ ಹೋಗಬೇಡಿ, ಆಚಾರ ಹೇಳಿದ್ರು ಅಂತ. ಮತ್ತೆ ಅದು ಎಲ್ಲರೂ ಸ್ವಲ್ಪ ಡಿವಿಜನ್ ಮಾಡ್ಕೋಬೇಕಾದ್ರೆ ಕಾಮನ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀವಿ ಪಬ್ಲಿಕ್ ಅಲ್ಲಿ, ಹೌದಾ ಕೃಷ್ಣ ಹೇಳಿದ ಹೀಗೆ ಅಂತೇಳಿ ಎಲ್ಲರೂ ಕೃಷ್ಣಾಜಿನ ತಗೊಂಡೋಗ್ಬಿಟ್ಟ ಕಷ್ಟ ಆಗ್ಬಿಡುತ್ತೆ. ಹಾಗಲ್ಲ, ಹಾಗೆ ಅಲ್ಲಿ ಅದು ಆಸನ ಶುದ್ಧಿ. ಸಿದ್ಧಿ ಅಂದ್ರೆ ಏನು ಅಂದ್ರೆ ಚೂರು ಹೊತ್ತು ಕೂತ್ರೇನೆ ಕಾಲು ಆಚೆ ಈಚೆ ಕದಲುತ್ತಾ ಇರುತ್ತೆ, ಹೌದಾ. ಇವತ್ತೊಂದು ಹತ್ತು ನಿಮಿಷ ಕೂತೆ, ನಂತರ ನಾಳೆ ಒಂದು ವಾರದ ದಿವಸ ಪ್ರಾಕ್ಟೀಸ್ ಆಯ್ತು, ಹತ್ತು ನಿಮಿಷ ಪರವಾಗಿಲ್ಲ ಸುಲಭ ಕೊಡ್ತೀನಿ, ಎಸ್ ಐ ಕ್ಯಾನ್ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಫಿಫ್ಟೀನ್ ಮಿನಿಟ್ಸ್ ನಾಟ್ ಫಿಫ್ಟಿ, ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸ್ಲೋಲಿ ನಿಧಾನವಾಗಿ ವಾರಕ್ಕೊಂದು ಚೂರು 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 ಟ್ಯೂನ್ಅಪ್ ಮಾಡ್ತಾ ಬಂದ್ರೆ ಬಾಡಿ ಎಷ್ಟುವರೆಗೆ ಅಂದ್ರೆ ದಿನ ಆಗ್ಲೂ ಒಂದು ಎರಡು ಗಂಟತ್ತು, ಮೂರು ಗಂಟತ್ತು, ಹತ್ತು ಗಂಟತ್ತು ಏಕಕಾಲದಲ್ಲಿ ಹಾಗೇ ಕೂಡ್ಲಿಕ್ಕೆ ಸಾಧ್ಯ ನೋವಿಲ್ಲದೆ.
ನಾರ್ಮಲ್ ಈ ಆಸನ
ಅದಿನ್ನ ಹಾಗಲ್ಲ, ಸ್ವಲ್ಪ ಇನ್ನ ಫ್ರೀ ಆಗಿ ಕೂತ್ಕೋಬಹುದು, ಒಂದು ಕಾಲ ಮೇಲೆ ಒಂದು ಕಾಲ ಹಾಕೊಂಡ್ರೆ ಈಸಿ, ಅದು ಯಾರು ಯಾವ ಸುಖ ಇರುತ್ತೋ ಹಾಗೆ. ಇನ್ನ ಹೇಳುತ್ತಾರೆ, ಜಿತ ಆಸನ ನಾವು ಹೀಗೆ ಕೂತು ಆಸನ ಸಿದ್ಧಪಡಿಬೇಕು, ಬರಲ್ಲ. ಯಾಕೆ ಅಂದ್ರೆ ಅದಕ್ಕೆ ಮಂತ್ರ ಹೇಳಿಕೊಡುತ್ತಾರೆ, ಜಯವೆಂದು ಹರಿಯ ಸ್ತುತಿಸಿ. ಆಸನ ಜಯ, ಆಸನ ಜಯ ಬರಬೇಕಾದರೆ ಬಿಂಬಮೂರ್ತಿಯನ್ನ ಜಯ ಅಂತ ಚಿಂತನೆ ಮಾಡಿದರೆ ಆಸನ ಜಯ ಕೊಡ್ತಾನೆ, ಇಲ್ಲದಿದ್ರೆ ನೋವು ಕಚ್ಚಿದ್ದ ಬಂದೇ ಬರ್ತಾ ಇರತ್ತೆ. ಇನ್ನ ಮಾಮೂಲಾಗಿ ಚೆನ್ನಾಗಿರ್ತಾ ಇತ್ತು ಅದು ಮಾಡಿ ಹಾಸ್ಪಿಟಲ್ ಸೇರಿ ಮತ್ತೆ ಜನ್ಮದಲ್ಲಿ ಆಗ್ಬಾರ್ದು ಅಂತ ಆಗ್ಬಿಡ್ತಾ ಇರತ್ತೆ. ಅದಕ್ಕೆ ಹೇಳ್ತಾರೆ ಭಗವಂತನನ್ನ ಜಯ ಅಂತ ಚಿಂತನೆ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಮುಟ್ಟಿದ್ರು ಕೂಡ ಗುಣಚಿಂತನೆ, ಗುಣಚಿಂತನೆ ಅದರಿಂದ ಫಲ, ಗುಣಚಿಂತನೆ ಅದರಿಂದ ಫಲ. ಈ ಸೀಕ್ರೆಟ್ಟೇ ಗೊತ್ತಿರಲ್ಲ ನಮಗೆ, ಅದನ್ನ ಹೇಳ್ತಾ ಇದ್ದಾರೆ. ಜಯವೆಂದು ಹರಿಯ ಸ್ತುತಿಸಿ. ಇನ್ನ ಎಣಿಕೆಯಿಂದಲೇ ನೋಡು, ಒಂದೊಂದು ಮಂತ್ರಕ್ಕೆ ಘನವಾಗಿ ವರ್ಣಗಳು ಇಪ್ಪವೇಸೋ. ಆ ಒಂದೊಂದು ಮಂತ್ರವನ್ನ ಎಣಿಸಿ ನೋಡು, ನೋಡಿದರೆ ಒಂದೊಂದು ಅಕ್ಷರಕ್ಕೆ ಭಗವದ್ ರೂಪಗಳು ಅನೇಕ ಕೂತಿವೆ. ಎಸೋ ತುಂಬಾ ಇದೆ. ಅದೇಗಪ್ಪ ಅಂತ ಹೇಳ್ತಾರೆ. ಇವಾಗ ನಾರಾಯಣ ಮಂತ್ರ ಹೌದಾ, ಅಲ್ಲಿ ಎಷ್ಟು ರೂಪಗಳಿವೆ? ಅಷ್ಟಾಕ್ಷರ ಮಂತ್ರದಲ್ಲಿ 8 ರೂಪಗಳಿವೆ. ಅಷ್ಟಾಕ್ಷರ ಮಂತ್ರದಲ್ಲಿ ನಾರಾಯಣ ಅಷ್ಟಾಕ್ಷರ ಮಂತ್ರ 8 ರೂಪಗಳು ಹೌದು. ಅದಲ್ಲದೆ ನಾ ಎಂಬುದರಲ್ಲಿ ಅಕಾರ ನ ಪ್ಲಸ್ ಅಕಾರ ಸೇರಿದ್ರೆ ನಾ ಅಂತಾಯಿತು. ಅದರಲ್ಲಿ ಒಂದೊಂದು ಸ್ವರದಲ್ಲೂ ಕೂಡ, ಒಂದೊಂದು ಅಕ್ಷರದಲ್ಲೂ ಕೂಡ ಅದರ 8 ಭಗವದ್ ರೂಪಗಳಿರುತ್ತೆ. ವಿಸರ್ಗ, ಬಿಂದು, ಸ್ವರಿತ, ಸಂಧಿ ಮೊದಲಾದ 8 ರೂಪಗಳು ನಿಂತಿರುತ್ತೆ. ಯಾವಾಗ ಯಾವಾಗ ಏನ್ ಕಾಂಟ್ಯಾಕ್ಟ್ ಆಗುತ್ತೋ ಆ ರೂಪ ಹೊರಗೆ ಬರುತ್ತೆ. ಈ ರೀತಿಯಲ್ಲಿ ಒಂದೊಂದು ವರ್ಣದಲ್ಲಿ ಅನೇಕ ಭಗವದ್ ರೂಪಗಳು ತುಂಬಿವೆ. ಹೇಳುತ್ತಾರೆ ಎಣಿಕೆಯಿಂದಲೇ ನೋಡು, ಒಂದೊಂದು ಮಂತ್ರಕ್ಕೆ ಘನವಾಗಿ ವರ್ಣಗಳು ಇಪ್ಪವು ಏಸೋ. ಎಣಿಸು ಒಂದೊಂದು ದಳದಲ್ಲೊಂದು ವರ್ಣ. ಆ ಒಂದೊಂದು ದಳದಲ್ಲಿ ಒಂದೊಂದು ವರ್ಣವನ್ನು ಜಪ ಮಾಡಬೇಕಂತೆ. ನಮ್ಮ ಹೃದಯದಲ್ಲಿರುವ ಅಟ್ಟದಳ ಕಮಲದಲ್ಲಿ ಒಂದೊಂದು ವರ್ಣಕ್ಕ ಕಮಲಕ್ಕೆ ಒಂದೊಂದು ದಳಕ್ಕೆ ಒಂದೊಂದು ವರ್ಣವನ್ನು ಜಪ ಮಾಡಬೇಕಂತೆ. ಇನ್ನ ಮಿನುಗುವ ಮತಿಯಿಂದ ಇಡಲಾ ಬಟ್ಟು ಇನಿತು ಗ್ರಹಿಸು ಇವಕ್ಕೆ ಒಂದೊಂದು ಹರಿರೂಪ. ಮಿನುಗುವ ಬತಿ ಮತಿಯಿಂದ ಒಳ್ಳೆ ಚೆನ್ನಾಗಿ ಎಲ್ಲೆಲ್ಲಿ ಭಗವಂತ ಇದ್ದಾನೆ ಎಂಬುದು ಗುರುಗಳಿಂದ ಗ್ರಹಿಸುವಂತ ಜ್ಞಾನದಿಂದ ನಾವೇನು ಮಾಡಬೇಕು? ಇಡಲಾ ಬಟ್ಟು ಅಂದರೆ ಆ ಭಗವದ್ ರೂಪ ಅಲ್ಲಿದೆ 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 ಎಂಬ ನಿಶ್ಚಯ ಬರಬೇಕು. ಆ ನಿಶ್ಚಯ ಪೂರ್ವಕ ಇನಿತು ಗ್ರಹಿಸು ಇವಕ್ಕೆ ಒಂದೊಂದು ರೂಪ. ಚಿನ್ಮಯ ಮೂರ್ತಿ ಸರ್ವ ಭಿನ್ನ ಗುಣವಂತ ಮಂತ್ರಾತ್ಮಕನನ್ನು ಕೂಡಿಸಿ. ಆ ದಳಗಳಲ್ಲಿ ಮೊದಲೇ ಭಗವದ್ ರೂಪಗಳು ನಿಂತಿವೆ. ದಳಗಳಲ್ಲಿ ಭಗವಂತನ ರೂಪಗಳು ಮೊದಲೇ ನಿಂತಿವೆ, ಪರ್ಮನೆಂಟ್. ಅದಲ್ಲದೆ ಈಗ ನಾವು ಯಾವ ಮಂತ್ರ ಜಪ ಮಾಡಬೇಕೋ ಆ ಮಂತ್ರದಲ್ಲಿರುವ ಭಗವದ್ ರೂಪಗಳನ್ನ ಅಲ್ಲಿರುವ ದಳದಲ್ಲಿರುವ ಭಗವದ್ ರೂಪಗಳಿಗೆ ಕೂಡಿಸು. ಇದೆಲ್ಲ ಸೀಕ್ರೆಟ್ಸ್ ಅಂತ ಹೇಳ್ತಾರೆ. ನಾವು ಈ ಸಬ್ಜೆಕ್ಟಿಗೆ ಹೋಗಲ್ಲ. ಅಷ್ಟದಳ ಕಮಲದಲ್ಲಿ 8 ದಳಗಳಿಗೆ ಭಗವದ್ ರೂಪಗಳು 8 ಇವೆ. ಯಾವ್ದಾವುದಿವೆ? ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 8 ರೂಪಗಳು. ಅದಲ್ಲದೆ ಭಗವಂತನ 8 ರೂಪಗಳು ಯಾವ್ದಾವುದು? ಇಂದ್ರ ಅಂತರ್ಗತ ಉಪೇಂದ್ರ, ಪರಶುರಾಮ ಮೊದಲಾದ ದಿಕ್ಪಾಲಕ ಭಗವದ್ ರೂಪಗಳು ಇವೆಲ್ಲ ಅಲ್ಲಿ ನಿಂತಿವೆ. ಈ ರೂಪಗಳಲ್ಲಿ ಮಂತ್ರದ ಮೂರ್ತಿಗಳನ್ನ ತೆಗೆದುಕೊಂಡು, ಇದು ಒಂದೇ ಮಂತ್ರ ಅಂತಲ್ಲ, ಯಾವ್ಯಾವ ಮಂತ್ರ ತಗೊಳ್ತೀರೋ ಆ ಮಂತ್ರದಲ್ಲಿರುವ ಮೂರ್ತಿಗಳು, ಅಕ್ಷರದಲ್ಲಿರುವ ಭಗವದ್ ರೂಪಗಳು, ಆ ಮಂತ್ರದ ಮೂರ್ತಿಗಳನ್ನು ತಗೊಂಡು ಆ ದಳಗಳಲ್ಲಿರುವ ಭಗವದ್ ರೂಪಗಳಿಗೆ ಕೂಡಿಸು. ಆ ರೂಪಗಳನ್ನ ಎಲ್ಲೆಲ್ಲಿ ಯಾವ ರೂಪ ಎಲ್ಲೆಲ್ಲಿ ಕೂಡಿಸಬೇಕು ಯಾವ ರೂಪ ಜೊತೆಗೆ ಅಂತ ತಿಳ್ಕೊಂಡು ಸುಮ್ಮನೆ ಖುಷಿ ಬಂದಂತೆ ಕೊಡಿಸಬಾರ್ದು. ಹೇಗೆ ಕ್ರಮ, ಯಾವ ಎಲ್ಲಿಂದ ಕ್ರಮ ಬೇಕೋ ಅಲ್ಲಿಂದ ನೀಟಾಗಿ ಆ ಈ ರೂಪಗಳನ್ನ ಆ ರೂಪದಲ್ಲಿ ಐಕ್ಯ ಚಿಂತನೆ ಇಲ್ಲ ಐಕ್ಯ ಚಿಂತನೆ ಐಕ್ಯ ಚಿಂತನೆ ಹಾಗೆ 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 ಮಾಡುತ್ತಾ ಬರಬೇಕು. ಮಾಡಿದರೆ ಅವಾಗ ಹೃದಯ ಕಮಲದಲ್ಲಿ ಈ ಮಂತ್ರ ರೂಪಿ ಭಗವದ್ ರೂಪಗಳು ಕೂಡುತ್ತೆ. ಅಲ್ಲಿರೋ ರೂಪದಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಚಿನ್ಮಯ ಮೂರ್ತಿ ಸರ್ವ ಅಭಿನ್ನ ಗುಣವಂತ ಮಂತ್ರಾತ್ಮಕನನ್ನು ಕೂಡಿಸಿ. ಆ ಮಂತ್ರದೊಳಗಿರುವ ಭಗವದ್ ರೂಪಗಳನ್ನ ಸುತ್ತು ಕೂಡಿಸಿ ಮಧ್ಯೆ ಇರುವ ಮೂಲೇಶ ಇರ್ತಾನಲ್ಲ ಆತನಲ್ಲಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪವನ್ನು ಕೂಡಿಸು ಅಂತ. ಅರ್ಥ ಆಗಿಲ್ವಾ? ಮಧ್ಯದಲ್ಲಿ ಮೂಲೇಶ. ಇವಾಗ ನಾವು ವರಾಹ ಅಂತ ಜಪ ಮಾಡ್ತಾ ಇದ್ದೀವಿ. ವರಾಹನನ್ನ ಆ ಮೂಲೇಶನಿಗಲ್ಲಿ ಕೂಡಿಸಬೇಕು. ಯಾವ ಸುತ್ತಲ್ಲ ಕಮಲದೊಳಗೆ ಕೇಸರದೊಳಗೆ ಕೂತೀವಿ. 51 ಎಲೆ ದಳಗಳಲ್ಲೆಲ್ಲ ಬೇರೆ ಬೇರೆ ರೂಪ 8 ರೂಪಗಳು ಕೂತಿರುತ್ತೆ ದಳಗಳಲ್ಲಿ. ಆ ರೀತಿ ಕೂತಿರುತ್ತೆ. ಹ ಚಿನ್ಮಯ ಮೂರುತಿ ಸರ್ವ ಅಭಿನ್ನ, ತನ್ನ ರೂಪಗಳಿಂದ ಅಭಿನ್ನವಾದ ಭಗವಂತ ಅಥವಾ ಸರ್ವ ಭಿನ್ನ ಎಲ್ಲರಿಂದ ಭಿನ್ನನಾದ ಗುಣವಂತ. ಆದ್ರೆ ಹೇಳ್ತಾರೆ ಈ ಮಂತ್ರ ಮೂರ್ತಿಯನ್ನು ಕೂಡಿಸ್ತಿರಲ್ಲ ಆ ಮಂತ್ರ ಮೂರ್ತಿ ಎಂಥವ ಅಂತ ಚಿಂತನೆ ಮಾಡಬೇಕು. ಗುಣವಂತ ಏನು ಗುಣವಂತ? ಆತ ಗುಣವಂತ ಅಂತ ಗೊತ್ತು. ಅಲ್ಲೇನು ಅಪ್ಲಿಕೇಶನ್ ಅಂದ್ರೆ ನೀನು ನನ್ನಲ್ಲಿ ಇಂಥ ಗುಣ ಮೂಡಿ ಬರಬೇಕಯ್ಯ, ಅಂಥ ಗುಣದಿಂದ ಕೂಡಿದವ ಅಂತ ಚಿಂತನೆ ಮಾಡುತ್ತಾರೆ. ಅದಕ್ಕೆ ಈ ನಾಲ್ಕು ದಿಕ್ಕಿನಲ್ಲಿ, ಸೂರ್ಯಮಂಡಲದ ನಾಲ್ಕು ದಿಕ್ಕಿನಲ್ಲಿ ಮಧುವಿದ್ಯಾ ಹೇಳೋ ಕಾಲಕ್ಕೆ, ಯಾವುದು ಗುರುಪ್ರಸಾದ ಲಾಭ ಪ್ರಕರಣ ಹೇಳೋ ಕಾಲಕ್ಕೆ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳೇ ಪುಷ್ಪಗಳು ಅಂತಾದಾಗ ಅಲ್ಲಲ್ಲಿ ದೇವತೆಗಳು ಆ ಭಗವದ್ ರೂಪದ ಗುಣಗಳನ್ನು ಚಿಂತನೆ ಮಾಡಿ ಆ ಅದನ್ನ ದೇವರಲ್ಲಿ ಉಪಾಸನ, ನೀನಿಂತವ 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 ಅದನ್ನು ಹೇಳ್ತಾರೆ ಗುಣವಂತ. ಯಾವ್ಯಾವ ಗುಣ ಅಂದ್ರೆ ನಮಗೆ ಯಾವ ಯಾವ ಗುಣ, ಅದು ಕೂಡ ಲಿಸ್ಟ್ ಹೇಳ್ತಾರೆ. ಸುಮ್ಮನೆ ಖುಷಿ ಬಂದು ಗುಣವಂತ ಗುಣವಂತ ಅಂದ್ರೆ ಉಪಯೋಗ ಇಲ್ಲ. ಯಾವ್ಯಾವ ಗುಣ ಬೇಕು ಅಂದ್ರೆ 30 ಗುಣಗಳು ಬೇಕು ನಮಗೆ, ಭಾಗವತ ಧರ್ಮಗಳು ಬೇಕು. 30 ಗುಣಗಳಿಂದ ಕೂಡಿದವ ಅಲ್ಲ, ಅನಂತ ಗುಣಗಳಿಂದ ಕೂಡಿದವ. ಈಗ ಸದ್ಯಕ್ಕೆ ನಮಗೆ ಬೇಕಾದ 30 ಗುಣಗಳು ಪ್ರಕಟ ಮಾಡಿದವ ಅಂತ ಚಿಂತನೆ ಮಾಡಬೇಕು. ಅದನ್ನ ಗುಣವಂತ ಎಂಬ ಶಬ್ದದ ಅರ್ಥ. ಅಯ್ಯ ನನ್ನಲ್ಲಿ 30 ಭಾಗವತ ಧರ್ಮಗಳು ಮೂಡಿ ಬರಬೇಕಯ್ಯ, ಅಂತ 30 ಗುಣಗಳನ್ನ ಪ್ರಕಟ ಮಾಡತಾ ಇದ್ದೀಯಾ ಅಂತ ಚಿಂತನೆ ಮಾಡಿದರೆ ಭಗವಂತ ಒಂದೊಂದು ಮಂತ್ರ ಜಪ ಮಾಡುವಾಗಲೂ ಅಲ್ಲಲ್ಲಿ ಅಲ್ಲಲ್ಲಿ ಭಗವದ್ ರೂಪಗಳು ಹೊರಟು ಬರ್ತಾ ಇರುತ್ತೆ. ಆಶಾಂದ ಹೇಳ್ತಾರೆ ಗುಣವಂತ ಮಂತ್ರ ಆತ್ಮಕ ನನ್ನು ಕೂಡಿಸಿ. ಅವಾಗ ಮತ್ತು ಪ್ರಶ್ನೆ, 30 ಗುಣಗಳಿವೆ, ಆ 30 ಗುಣಗಳಲ್ಲಿ ಯಾವ ಗುಣದಲ್ಲಿ ಯಾವ ರೂಪ ಇದೆಯೋ ಗೊತ್ತಿಲ್ಲ. ಯಾವ ಗುಣಗಳು ಬರಬೇಕು ಅಂದ್ರೆ ಯಾವ ರೂಪ ಇದೆಯೋ ಗೊತ್ತಿಲ್ಲ. ಎಲ್ಲ 30 ಗುಣಗಳಲ್ಲಿ ರೂಪಗಳು ಚಿಂತನೆ ಮಾಡಬೇಕಾ ಅಂದ್ರೆ ಇಲ್ಲ, ಒಂದೊಂದು ಗುಣ ನಮ್ಮಲ್ಲಿ ಮೂಡ್ತಾ ಬರಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ಬೇಕಾದ್ರೆ ಮತ್ತೆ ಹೇಳ್ತೇನೆ. ಅಲ್ಲಲ್ಲಿ ಇದ್ದ ಭಗವದ್ ರೂಪಗಳು ಮೊದಲೇ ಇವೆ, ವಿಶ್ವಾದಿ ರೂಪಗಳು, ಆದ್ಮೇಲೆ ಉಪೇಂದ್ರಾದಿ ರೂಪಗಳು. ಈ ರೂಪಗಳಿಗೆ ಯಾವ ಯಾವ ಮಂತ್ರ ಜಪ ಮಾಡುತ್ತೀವೋ ಆ ಮಂತ್ರದೊಳಗಿರುವ ಭಗವದ್ ರೂಪಗಳನ್ನು ಸುತ್ತು ಕೂಡಿಸಬೇಕು. ಮಧ್ಯೆ ಇರುವ ಭಗವದ್ ರೂಪಕ್ಕೆ ಮಂತ್ರ ಪ್ರತಿಪಾದ್ಯ ಮೂರ್ತಿಯನ್ನ ಕೂಡಿಸಬೇಕು. ಇಷ್ಟೆಲ್ಲ ಸೇರಿ ಯಾರದು ಬಿಂಬಮೂರ್ತಿ ಅಂತ ತಿಳಿಯಬೇಕು.
ಅಂದ್ರೆ
ಅದಕ್ಕೆ ಕೂಡಿಸು ಅಂತ ಹೇಳಿದ್ರು. ನಾರಾಯಣನೊಳಗೆ ಈತನ ತಂದು ಕೂಡಿಸು. ಕೂಡಿಸಿ ಮುಂದೆ ಏನು ಅಂತ ಹೇಳ್ತಾರೆ, ಆ ಕೂಡಿಸಿದಾಗ ಆ ಭಗವಂತ ಯಾವ ಗುಣ ಪ್ರಕಟ ಮಾಡುತ್ತಾ ಇದ್ದಾನೆ ಅಂತ ಏನ್ ಚಿಂತನೆ ಮಾಡ್ತೀಯ ಅಂದ್ರೆ, 30 ಭಾಗವತ ಧರ್ಮಗಳಲ್ಲಿ ಸೀರಿಯಲ್ ಪ್ರಕಾರ ಯಾವ್ದು ಮೊದಲು ಹೇಳಿದ್ದಾರೋ ಅದನ್ನ ತಿಳ್ಕೊಂಡು ಅಂಥ ರೂಪ, ಆ ಗುಣ ಏನಿದೆ, ಆ ಗುಣಕ್ಕೆ ಸಂಬಂಧಪಟ್ಟ ರೂಪ ಏನಿದೆ ಅದರಿಂದ ಕೂಡಿಕೊಂಡವ ಗುಣವಂತ. ತಿತಿಕ್ಷ ಸಹನಶಕ್ತಿ ಬರಬೇಕು. ತಿತಿಕ್ಷಾತ್ಮನೇ ನಮಃ ಅಂತ ಹೇಳ್ತೀವಲ್ಲ, ತಿತಿಕ್ಷ ಎಂಬುದು ನಮ್ಮಲ್ಲಿ ರೂಪಿಸಿಕೊಡುವ ಒಂದು ಭಗವದ್ ರೂಪ. ಅದು ಯಾವುದೊಂದು ಗೊತ್ತಿಲ್ಲ ಅವಂದೇ. ಆ ರೂಪವನ್ನ ಸ್ವಾಮಿ ಇಂಥ ರೂಪ ಇಲ್ಲಿ ಐಕ್ಯ ಚಿಂತನೆ ಮಾಡುತ್ತಾ ಇದ್ದೇನೆ. ಆ ಗುಣ ರೂಪ ಅಂದ್ರೆ ಗುಣವಂತ ಆದ ಅಂದ್ರೆ ಭಗವಂತ ಈ ರೂಪ ಪ್ರಕಟ ಮಾಡಲಿಕ್ಕೆ ಆ ರೂಪವನ್ನು ಧಾರಣೆ ಮಾಡಿದಂತ ಆ ಗುಣವಂತ ಮಂತ್ರಾತ್ಮಕನನ್ನು ಕೂಡಿಸಿ. ಆ ಮಂತ್ರ ಪ್ರತಿಪಾದ್ಯ ಮೂರ್ತಿಯೇ ಆ ಗುಣದಲ್ಲಿರುವ ಏನು ರೂಪ ಇರುತ್ತಲ್ಲ, ಅರ್ಥ ಆಗ್ತಾ ಇದೆಯಾ? ಮಂತ್ರ ಪ್ರತಿಪಾದ್ಯ ಮೂರ್ತಿ ಮಧ್ಯದಲ್ಲಿರುವ ಭಗವದ್ ರೂಪದಲ್ಲಿ ಮಂತ್ರ ಪ್ರತಿಪಾದ್ಯ ಮೂರ್ತಿ ಕೂತ. ಆದರೆ ಅಲ್ಲಿ ಒಳಗೆಲ್ಲ ಈ ಗುಣ ಯಾವುದು ಪ್ರಕಟ ಆಗಬೇಕು ನಮಗೆ ಅಂತ ಚಿಕ್ಕ ಚಿಕ್ಕ ರೂಪಗಳು ಮೂಡಿ ಬರುತ್ತೆ ಒಳಗೆಲ್ಲ. ಅವಾಗ ಏನಾಗುತ್ತೆ ಅಲ್ಲ, ಚೆನ್ನಾಗಿದೆ ಕ್ಯಾಲ್ಕುಲೇಷನ್, ಚೆನ್ನಾಗಿದೆ ಮ್ಯಾಥಮೆಟಿಕ್ಸ್. ಆ ಮಂತ್ರಾತ್ಮಕನನ್ನ ಕೂಡಿಸಿ ಜಪ ಮಾಡುವಾಗ ಬಾಯಿಯಿಂದ ಆ ಮಂತ್ರದ ಅಕ್ಷರಗಳೆಲ್ಲ ಬರ್ತಾ ಇರುತ್ತಲ್ಲ, ಅಕ್ಷರ ಬರುತ್ತೆ, ಶಬ್ದ ಇದ್ದರೆ ಓಂ ನಮೋ ನಾರಾಯಣಾಯ ಅಂದ್ರೆ ಆ ಓಂಕಾರ ನಮಸ್ಸು ನಮ ನಮ ನಮಃ ಅಂತ ಹೇಳಿ ಆಮೇಲೆ ನಾರಾಯಣ ಅಂತ ಹೇಳಿ ಇವೆಲ್ಲ ಹೇಳ್ತೀವಲ್ಲ, ಅಲ್ಲಲ್ಲಿ ರೂಪಗಳು, ಶಬ್ದಗತ ರೂಪಗಳು, ಅಕ್ಷರದಲ್ಲಿರುವ ರೂಪಗಳು, ಪೂರ್ಣವಾದ ಭಗವದ್ ರೂಪ, ಅರ್ಥದಲ್ಲಿರುವ ರೂಪ, ಇವೆಲ್ಲವೂ ಕೂಡ ಬಾಯಿಯಿಂದ ಹೃದಯದಿಂದ ಹೊರಟು ಸೂರ್ಯಮಂಡಲಕ್ಕೆ ಸೇರಿ ತಿರುಗಿ ಬಂದು ನಮ್ಮೊಳಗಿರತಕ್ಕಂಥ ಆ ಮೂರ್ತಿಯಲ್ಲಿ ಸೇರತಾ ಇವೆ. ಸೇರಿ ಏನಾಗ್ತಾ ಇದೆ ಅಂದ್ರೆ ಆ ಮೂರ್ತಿ ಒಳಗಿರುವ ಈ ಗುಣ ರೂಪ ಇದೆಯಲ್ಲ, ನಮಗೆ ಯಾವ ಗುಣ ಪ್ರಕಟ ಆಗಬೇಕು ಆ ರೂಪ ಅಲ್ಲಿ ಹೋಗಿ ಸೇರಿದಾಗ ಆ ಭಗವದ್ ರೂಪಗಳು ಪ್ರಕಟ ಆಗ್ತಾ ಇವೆ. ಆ ಭಗವದ್ ರೂಪಗಳು ಪ್ರಕಟ ಆಗ್ತಾ ಇವೆ ಅಂತ ಅಂದರೆ ಎಲ್ಲಾ ಮಂತ್ರಗಳು ಒಂದು 10 ಮಂತ್ರಗಳು ಜಪ ಮಾಡುವಾಗಲೂ ಕೂಡ ಆ 10 ಮಂತ್ರದ ಭಗವದ್ ರೂಪವನ್ನ ಈ ಗುಣ ಕೊಡು ಈ ಗುಣ ಕೊಡು ಅಂತ ಚಿಂತನೆ ಆ ರೀತಿಯಲ್ಲಿ ಮಾಡ್ತಾ ಬರಬೇಕು. ಆ ಸೀರಿಯಲ್ ಹೇಗೆ ಅದು ನೋಡೋಣ ಮತ್ತೆ.
ಈ 30 ಧರ್ಮಗಳದೇ ಒಂದೊಂದು ಅದೊಂದೊಂದು ಮಂತ್ರಾನೆ, ಅದಕ್ಕೊಂದು ಪ್ರತಿಪಾದ್ಯ ದೇವರಿಗೆ
ಭಗವದ್ ರೂಪ ಇರುತ್ತೆ.
ಗುಣದ ರೂಪ ಬೇರೆ, ಪ್ರತಿಪಾದ್ಯ ರೂಪ
ಅಲ್ಲ, ಗುಣದೇ ಭಗವದ್ ರೂಪ. ಇನ್ನ ಗುಣವಂತ ಮಂತ್ರಾತ್ಮಕನನ್ನು ಕೂಡಿಸಿ ಇಷ್ಟಿದೆ ಜಪ ಮಾಡೋದ್ರಲ್ಲಿ. ನಾವು ಮಾಡೋ ಜಪ ನೋಡಿದ್ರೆ ಸ್ವಾಮಿಗಳು ಪೂಜೆ ಮಾಡೋ ಕಾಲಕ್ಕೆ ಚಿಕ್ಕ ಹುಡುಗರು ಎಲ್ಲ ಪ್ಲಾಸ್ಟಿಕ್ ಗೊಂಬೆಗಳು ಇಟ್ಕೊಂಡು ಪೂಜೆ ಮಾಡ್ತಾರೆ ನೋಡಿ, ಆ ತರ ನಮ್ ಜಪ ಏನು ಗೊತ್ತಿಲ್ಲ ಅವನಿಗೆ. ಆ ಗೊಂಬೆ ಕೂಡಿಸಿದ್ರ ಮೇಲೆ ಪದಾರ್ಥ ಹಾಕೋದೊಂದೇ ಗೊತ್ತು, ಅದೇ ಪೂಜೆ ಅನ್ಕೊಂಡ್ಬಿಟ್ಟಿರ್ತಾನೆ. ನಾವು ಅಷ್ಟು ಜಪ ಮಾಡೋದು ಏನು ಏನೋ ಮಾಡ್ತಾ ಇರ್ತೀವಿ. ಇನ್ನ ಈ ಮನಸ್ಸೇ ಇರಲ್ಲ, ನಮ್ಮ ನಮ್ದೇ ತೊಂದರೆಗಳು, ನಮ್ ನಮ್ದೇ ದರಿದ್ರ, ಅದನ್ನೇ ಆಲೋಚನೆ ಮಾಡ್ತಾ ಜಪ ಕಂಪ್ಲೀಟ್ ಆಗಿರತ್ತೆ. ಹೌದಾ? ಅದೇ ಕೂತಿರುತ್ತೆ ದೇವ. ದೇವರ ಚಿಂತನೆ ಬಂದ್ರೆ ತಾನೇ ಇವೆಲ್ಲ ಸಬ್ಜೆಕ್ಟ್. ದೇವರೇ ಇಲ್ಲ ಮೆಕ್ಯಾನಿಕಲ್ ಜಪಕ್ಕೆ ದೇವರೇ ಯಾಕೆ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಮಣಿಗಳಿಂದ ಮಣಿಗಣದಿಂದ ಜಪಿಸುವ ಆಗಲಿ. ಆ ಮಣಿಗಳಿಂದ ಜಪಿಸೋ ಕಾಲಕ್ಕೆ ಅನುಭವವಿರಲಿ ಮಂತ್ರ ದೇವತೆ ಸಹಿತ ಕ್ಷಣ ಕ್ಷಣಕ್ಕೆ ನಿನ್ನೊಳು ವಲಯಾಕಾರ ಗುಣಿಸು. ಆ ಮಂತ್ರ ದೇವತೆ ಸಹಿತ ಭಗವಂತನ ಚಿಂತನೆ ಮಾಡುವ ಕಾಲಕ್ಕೆ ಆ ವಲಯಾಕಾರ ಸುತ್ತು 8 ದಳಗಳಿಗೆ ಭಗವದ್ ರೂಪಗಳು ವಲಯ ಸುತ್ತಾಗಿ ನಿಂತಿದ್ದಾರೆ ಎಂಬುದು ಚಿಂತನೆ ಮಾಡುತ್ತಾ ವರ್ಣಾಕ್ಷರ ಆದ್ಯ ಮೂರುತಿಯಲ್ಲಿ ಗಣನೆ ಮಾಡುತ್ತ ನಿತ್ಯ ಜಿಹ್ವಾಗ್ರದಿ. ಆ ವರ್ಣಾಕ್ಷರ ವರ್ಣ ಪ್ರತಿಪಾದ್ಯ ಭಗವದ್ ರೂಪಗಳು ನಿಂತಿವೆ, ಅವೆಲ್ಲವೂ ಕೂಡ ಆದ್ಯ ಮೂರುತಿಯಲ್ಲಿ ಹೃದಯದಲ್ಲಿರುವ ಮೂರ್ತಿಯಲ್ಲಿ ವರ್ಣ ಪ್ರತಿಪಾದ್ಯ ರೂಪಗಳೆಲ್ಲ ಸೇರತಾ ಇವೆ. ಸೇರಿ ಆ ಗುಣವನ್ನ ಪ್ರಕಟ ಮಾಡುತ್ತಾ ಇವೆ. ಯಾವ ಗುಣ? ದೇವರೊಳಗೆ ನಮ್ಮಲ್ಲಿ ಯಾವ ಗುಣ ಪ್ರಕಟ ಆಗಬೇಕೋ ಆ ಗುಣದ ಹೆಸರಿಟ್ಟುಕೊಂಡ ಅಪ್ರಾಕೃತ ಗುಣಗಳಿರುತ್ತೆ, ಅಪ್ರಾಕೃತ ಗುಣಕ್ಕೆ ಸಂಬಂಧಪಟ್ಟ ರೂಪಗಳು ಕೂತಿರುತ್ತೆ, ಆ ರೂಪಗಳೆಲ್ಲ ಪ್ರಕಟ ಆಗ್ಲಿಕ್ಕೆ ಶುರುವಾಗುತ್ತೆ. ಸರ ಪ್ರಕಟ ಆಗ್ಲಿಕ್ಕೆ ಶುರುವಾಗುತ್ತೆ. ಗಣನೆ ಮಾಡುತ್ತ ನಿತ್ಯ ಜಿಹ್ವಾಗ್ರದಿ ಕೊನೆಯಿಂದ ಇನ್ನ ವಾಕ್ ಪ್ರಯೋಗ ಮಾಡ್ಪದು. ಆ ಮಂತ್ರಗಳನ್ನು ಪ್ರಯೋಗ ಮಾಡ್ತಾ ಬರಬೇಕು. ಆದರೊಳು ಮಣಿಯಿಂದ ಮಣಿಗೆ ಬೆರಳ ಚಾಚುವುದು. ಆ ಮಂತ್ರವನ್ನು ಹೇಳುತ್ತಾ ಆ ವಾಕ್ ಪ್ರಯೋಗ ಮಾಡುತ್ತಾ ಅಂದ್ರೆ ಆ ಮಂತ್ರವನ್ನು ಹೇಳೋದೇ ವಾಕ್ ಪ್ರಯೋಗ. ಅದು ಹೇಳುತ್ತಾ ಆ ಸುತ್ತೂ ಇರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡುತ್ತಾ ಹರೇ ನಿನ್ನ ರೂಪಗಳು ಪ್ರಕಟ ಆಗ್ತಾ ಇವೆ, ನನಗೆ ಯಾವ ಗುಣ ಬೇಕೋ ಅಂತ ಗುಣದ ರೂಪ ನಿಮ್ಮಿಂದ ಪ್ರಕಟ ಆಗ್ತಾ ಇದೆ, ನನ್ನಲ್ಲಿ ಗುಣ ಪ್ರಕಟ ಆಗ್ತಾ ಇದೆ, ಮಾಡ್ತಾ ಇದೆಯಾ ಎಂಬ ಚಿಂತನೆ ಮಾಡ್ತಾ ಮಣಿಯಿಂದ ಮಣಿಗೆ ಬೆರಳ ಚಾಚುವುದು. ಒಂದು ಕಡೆ ಬಾಯಿಯಿಂದ ವಿಶೇಷವಾಗಿ ಅಕ್ಷರಗಳು ಭಗವದ್ ರೂಪಗಳು ಹೊರಟು ಪುನಃ ಸೇರುತ್ತಾ ಇವೆ. ಈ ಮಣಿ ಅಣಿಸ್ತಾ ಇದೀವಲ್ಲ ಇದುವೇ ಇಷ್ಟ ಆಯ್ತಲ್ಲ ಅಂದ್ರೆ ಇಲ್ಲ, ಮಣಿ ಮಣಿಯಲ್ಲಿ ಭಗವದ್ ರೂಪ, ಈ ಎರಡೂ ಬೆರಳಲ್ಲಿ ಭಗವದ್ ರೂಪ ಕಾರ್ಯ ನಡೆಯುತ್ತಾ ಇದೆಯಲ್ಲ, ಅಲ್ಲಿ ಮೂರು ಸೇರಿದಾಗ ಎರಡು ಬೆರಳು ಮಣಿ ಸೇರಿ ಅದು ಸರಿದಾಗ ಅಲ್ಲಿ ಒಂದೊಂದು ಭಗವದ್ ರೂಪ ಹುಟ್ಟಿ ಬರ್ತಾ ಇದೆ. ಅದು ಯಾವ ಭಗವದ್ ರೂಪ ಹುಟ್ಟುತ್ತೆ ಅಂದ್ರೆ ಇಲ್ಲಿರೋ ಭಗವದ್ ರೂಪವೇ ಅಲ್ಲಿ ಹುಟ್ಟಿ ಬರ್ತಾ ಇರುತ್ತೆ. ಅದನ್ನು ಚಿಂತನೆ ಮಾಡುತ್ತಾ ಇರ್ತೀವಿ. ಆದ್ದರಿಂದ ಕೈ ಬೆರಳು ಎಣಿಸುವಾಗ ಆ ವಿಶೇಷವಾಗಿರತಕ್ಕಂಥ ಆ ಎರಡು ಇದಕ್ಕೆ ಯಾರ್ಯಾರಿರ್ತಾರೆ? ಆನ ಭಾರತಿ ಪ್ರಿಯ ಈ ಬೆರಳಲ್ಲಿ ತೋರ್ ಬೆರಳಲ್ಲಿ ನೋಡಿ ಜಪ ಮಾಡೋ ಕಾರ್ಯಕ್ರಮ ಮಾಡಬೇಕು. ತೋರ್ ಬೆರಳಲ್ಲಿ ಯಾರು ಇರ್ತಾರೆ? ತೋರ್ ಬೆರಳು ಬಳಸಲೇಬಾರದು. ಅದಕ್ಕೆ ಹೇಳಿದೆ ಜಪ ಮಾಡಲಿಕ್ಕೆ ಹೀಗೆ ಮಾಡಬಾರದು ಜಪ. ಹೆಬ್ಬೆರಳು ತೋರು ಬೆರಳಿಂದ ಮಾಡಬಾರದು. ತೋರು ಬೆರಳು ಯಾವುದಕ್ಕೂ ಬರಲ್ಲ. ತೋರು ಬೆರಳಿಂದ ಕೆಲವರು ನಾಮ ಹಚ್ಚಿಕೊಳ್ತಾ ಇರ್ತಾರೆ ತೋರು ಬೆರಳಿಂದ. ತೋರು ಬೆರಳಿಂದ ಬರುವುದೇ ಇಲ್ಲ. ಮಧ್ಯ ಬೆರಳಿಂದ ಎಲ್ಲ ಮಾಡಬೇಕು. ಬೆರಳಿಂದ ಮಾಡುವ ಕೆಲಸಗಳಲ್ಲಿ ಆ ಬೆರಳು ಕೂಡ ಈ ಬೆರಳು ಚೂರು ಬದಿಗಿಟ್ಟು ಈ ಮಧ್ಯ ಬೆರಳಿಂದ ಹೆಬ್ಬೆರಳಿಗೆ ಸಂಪರ್ಕ ಮಾಡಿಕೊಂಡು ಹೀಗೆ ಮಾಡುತ್ತಾ ಬರಬೇಕು ಜಪ. ಕೊರಳಲ್ಲಿ ಹಾಕೊಂಡ ಮಣಿಯಿಂದ ಜಪ ಮಾಡಬಾರದು. ಈ ಮಣಿ ಜಪ ಮಾಡುವ ಕಾಲಕ್ಕೆ ಮಣಿ ಸರ ನಾಭಿಯ ಕಳಗೆ ಹೋಗಬಾರದು. ಜಪದ ಸರ ನಾಭಿಯ ಕಳಗೆ ಹೋಗಬಾರದು. ಅದಕ್ಕೆ ಋಷಿಗಳೆಲ್ಲ ಏನ್ ಮಾಡ್ತಾ ಇದ್ರು? ದಂಡ ಸ್ಟ್ಯಾಂಡ್ ತರ ಇಟ್ಕೊಂಡು ಮಾಡ್ತಾ ಇದ್ರು. ಯಾಕೆ ಹೀಗೆ ಇಟ್ಕೊಂಡು ಮಾಡಬಹುದಲ್ಲ ಅಂದ್ರೆ, ಹೀಗೆ ಇಟ್ಕೊಂಡು ಮಾಡಿದ್ರೆ ಕಲಿಗೆ ಹೋಗುತ್ತಿರಲ್ಲ. ಅದಕ್ಕೆ ಸ್ಟ್ಯಾಂಡ್ ತರ ಇಟ್ಕೊಂಡು ಜಪ ಮಾಡ್ತಾ ಕೊಡ್ತಾ ಇದ್ರು. ದಂಡ ಕಮಂಡ ದಂಡ ಯಾಕೆ ಅದು? ಅದಕ್ಕೆ ಹೇಳ್ತಾ ಇದ್ದಾರೆ, ಹಾ ಆ ಬೆರಳನ್ನ ಎಣಿಸಿದಾಗ ಈ ತೋರು ಈ ಹೆಬ್ಬೆರಳಲ್ಲಿ ವಾಯುದೇವರು, ಈ ಬೆರಳು ಮಧ್ಯ ಬೆರಳಲ್ಲಿ ಭಾರತೀ ದೇವಿ, ಅವರಿಬ್ಬರನ್ನ ಚಿಂತನೆ ಮಾಡಬೇಕು. ಅನ ಭಾರತೀ ಪ್ರಿಯ, ಅದಕ್ಕೆ ಹೇಳ್ತಾರೆ ರಂಗೋಲಿ ಹಾಕುವಾಗ ಎಲ್ಲ ಹಾಕುವಾಗ ಎರಡು ಬೆರಳಿಂದ ಹಾಕ್ತೀವಲ್ಲ, ವಾಯುದೇವರು ಭಾರತೀ ದೇವಿಯನ್ನು ಬೆರಳಲ್ಲಿ ಚಿಂತನೆ ಮಾಡಿ ಅವರಿಂದ ಈ ಕಾರ್ಯ ಆಗ್ತಾ ಇದೆ ಅಂತ ತಿಳಿದು ರಂಗೋಲಿ ಹಾಕಿದರೆ ಅದ್ಭುತವಾದ್ದೆ. ಆ ಬಳಸ್ತೀರೇನೋ ಗೊತ್ತಿಲ್ಲ, ಮಾಮೂಲಾಗಿ ಸರ್ ರಂಗೋಲಿ ಬಿಟ್ಟು ಬಿಡಿ, ಅದಕ್ಕೇನಂತೆ ನಾನ್ ರಂಗೋಲಿ ಎಂದು ಹಾಕಿದವನಲ್ಲ, ನಮ್ಗೆ ಗೊತ್ತಿಲ್ಲ. ಮಾಮೂಲಾಗಿ ಎರಡು ಬೆರಳು ರಂಗೋಲಿಗೆ ಬೆರಳು ಬಳಸ್ತೀರಲ್ಲ, ವಾಯುದೇವರು ಭಾರತೀ ದೇವಿ ಭಗವಂತ ಇರುತ್ತಾನೆ. ಅದಕ್ಕೆ ಅನ ಭಾರತಿ ಪ್ರಿಯ ವಿಜಯ ವಿಠಲ ಸದ್ಗುಣ ಮಣಿ ಖಣಿ ಎಂದು ಅನಿದಿನ ನೆನೆ 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 ಅನುದಿನ ಸ್ವಾಮಿ ಸದ್ಗುಣ ಮಣಿಯೋ ಸದ್ಗುಣ ಮಣಿಯೋ ಅಂತ ಮಣಿಗಳಿಂದ ಎಣಿಸು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಮಾಡಬೇಕು ಮಂತ್ರಕ್ಕೆ. ಇದೇ ಮಂತ್ರ ಸಾರ್ಥಕ, ಇದೇ ಮಂತ್ರ ಸಿದ್ಧಿಯೋ, ಇದೇ ಮಂತ್ರವೋ, ಇದೇ ಪ್ರಕಾರದಿಂದ ತತ್ತತ್ತು ಮಂತ್ರವ ವಿಧಿಯಿಂದ ಜಪಿಸುವುದು ಹೃದಯದಲ್ಲಿ ಇಟ್ಟು. ಇದೇ ಮಂತ್ರ ಸಾರ್ಥಕ, ಈ ರೀತಿ ಜಪ ಮಾಡಿದರೇನೆ ಆ ಮಾಡೋ ಕಾಲಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಬರ್ತಾ ಇವೆ. ಈ ಎಲ್ಲಾ ಭಗವದ್ ರೂಪಗಳು ಕೈ ಮಣಿ ಎನಿಸಿದಾಗ ಹುಟ್ಟಿದ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನ, ಇನ್ನ ಆ ಬಾಯಿಂದ ಶಬ್ದಗಳು ಹೊರಟಾಗ ಆ ಎಲ್ಲ ರೂಪಗಳು ಬಿಂಬನಲ್ಲಿ ಐಕ್ಯ ಚಿಂತನ, ಇಷ್ಟಲ್ಲದೆ ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇದೆಯಲ್ಲ, ಕಣ್ಣು ಮೂಗು ಮೊದಲಾದ ಕಾಲು ಕೂತಿದ್ದೇವೆ, ಆ ವ್ಯಾಪಾರ ಆಗ್ತಾ ಇದೆ. ಆ ಎಲ್ಲಾ ವ್ಯಾಪಾರಗಳಿಂದ ಹುಟ್ಟಿದ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನ ಇಷ್ಟು ಮಾಡತಾ ನೀ ಮಾಡಿ ಮಾಡಿಸ್ತಾ ಇದ್ದೀಯಾ. ನಾನಾಗಿ ಏನು ಮಾಡಲಾರೆ, ನೀ ಮಾಡಿ ಮಾಡಿಸ್ತಾ ಇದ್ದೀಯಾ, ನಾನಾಗಿ ಏನು ಮಾಡಲಾರೆ ಹರಿಯೇ ಎಂಬ ಎಚ್ಚರ ಪೂರ್ವಕ ನೀನೇ ಈ ಚಿಂತನೆ ಕೊಟ್ಟದ್ದು ಹರಿಯೇ, ಇಲ್ಲದ್ರೆ ನನಗೆಲ್ಲಿ ಬರಬೇಕು ಎಂಬ ಆ ಶರಣಾಗತಿ ಪೂರ್ವಕ ಮಂತ್ರ ಜಪ ಮಾಡಿದರೆ ಇದೇ ಮಂತ್ರ ಸಾರ್ಥಕ, ಇದೇ ಮಂತ್ರ ಸಿದ್ಧಿಯೋ ಎಂದು ಹೇಳುತ್ತಾರೆ. ಇದೇ ಮಂತ್ರವೋ, ಇದೇ ಮಂತ್ರಪ್ಪ. ಯಾಕೆ? ಮನನ ತತ್ರಾಯತೆ, ಮನನ ಮಾಡುವುದರಿಂದ ರಕ್ಷಣೆ ಮಾಡುತ್ತಾದ್ದರಿಂದ ಇದನ್ನು ಮಂತ್ರ ಅಂತ ಕರೆದರು. ಹಾ ಅಂದರೆ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ ಮಂತ್ರದೊಳಗೇ ಇದ್ದಾನೆ ಅಂತ ಚಿಂತನೆ. ಆ ಹೆಸರಿನೊಳಗೆ ಭಗವದ್ ರೂಪ ನಿಂತಿರುತ್ತೆ. ಯಾವುದು? ಅದೇ ರೂಪ, ಪ್ರತಿಪಾದ್ಯ ರೂಪವೇ ನಿಂತಿರುತ್ತೆ. ಈ ಇದೇ ಪ್ರಕಾರದಿಂದ ತತ್ತತ್ತು ಮಂತ್ರವ ಆಯಾ ಮಂತ್ರಗಳು ವಿಧಿಯಿಂದ ಜಪಿಸುವುದು ಹೃದಯದಲ್ಲಿಟ್ಟು. ಹೃದಯದಲ್ಲಿಟ್ಟು ಅಂದ್ರೆ ಹೃದಯ ಕಮಲದಲ್ಲಿ ಆ ಮಂತ್ರದಲ್ಲಿರುವ ಅಕ್ಷರದಲ್ಲಿರುವ ಭಗವದ್ ರೂಪಗಳನ್ನ ಅಲ್ಲಿ ನಿಲ್ಲಿಸಿ, ಹೃದಯ ಕಮಲದಲ್ಲಿ ಹೇಳಿದ್ನಲ್ಲ ಮೊದಲು, ಆ ತರ ನಿಲ್ಲಿಸಿ ಜಪಿಸುವುದು. ಪದೇ ಪದೆಗೆ ಬಲು ಒದಗಿ ಮಾಡುವುದೇಕೆ ಇನ್ನು ಹೇಳ್ತಾರೆ. ಪದೇ ಪದೆಗೆ ಅಥವಾ ಪದ ಪದಕ್ಕೆ ಬಲು ಒದರಿ ಮಾಡುವುದಕ್ಕೆ ಸುಮ್ಮನೆ ಜಪ ಮಾಡೋ ಕಾಲಕ್ಕೆ ಓ ಭಯಕರ ಮಾಡ್ತಾ ಇರ್ತೀವಿ. ಹಾ, ಮುದ ಭಕುತಿಯಿಂದಲೀ ಇದರಂತೆ ಸುಮ್ಮನೆ ಜಪ ಯಾಕೆ ಮಾಡ್ತೀಯ, ಏನೋ ಮನಸ್ಸಿಟ್ಟು ಏನೋ ಒಣ ಯಾಕೆ ಮಾಡ್ತೀಯ, ಈ ತರ ಮುದ ಭಕುತಿಯಿಂದಲೀ ಸಂತೋಷದಿಂದ ಭಕುತಿಯಿಂದ ಇದರಂತೆ ಒಂದೇ ಸಾರಿದರೆ ಒಂದೇ ಸಾರಿ ಒಂದೇ ಸಲ ಜಪ ಮಾಡಿದರೆ ಸಾಕಂತೆ ಸತ್ಪುಣ್ಯದ ಉದಧಿ ಸೂಸುವದಯ್ಯ ಪುಣ್ಯದ ಸಮುದ್ರ ಉಕ್ಕಿ ಬರುತ್ತೆ. ಒಣ ಜಪ ಯಾಕೆ ಮಾಡ್ತೀಯ, ಈ ತರ ಒಂದು ಸಲ ಬೆರಡೆಣಿಸಿದ್ರೆ ಸಾಕಂತೆ ಅದ್ಭುತವಾದ ಪುಣ್ಯದ ಸಮುದ್ರ ಬಂದ್ಬಿಡುತ್ತೆ. ಮಧುಸೂದನ ಹರಿ ವಿಜಯ ವಿಠಲರೇಯ ಪ್ರಧಾನವ ಕೊಡುವನು ಒಂದೇ ಉಚ್ಚಾರಣೆಗೆ ಒಂದು ಸಲ ಈ ತರ ಚಿಂತನೆ ಮಾಡುತ್ತಾ ಅಂದ್ರೆ ಪೀಠಿಕೆನೆ ಇಷ್ಟಿದೆ ಎಲ್ಲ ಚಿಂತನೆ ಮಾಡಿ ಒಂದು ಸಲ ಮಾಡಿದ್ರೆ ಸಾಕಲ್ಲ ಅದ್ಯಾವುದು ಇಲ್ಲ ಸಾವಿರ ಸಲ ಮಾಡಿದೆ ಅಂತ ಸರ 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 ಯಾಕೆ ಮಾಡಬೇಕು. ಪ್ರಧಾನವ ಕೊಡುವನು ಪ್ರಧಾನ ಅಂದ್ರೆ ಯಾವುದು ಕೊಡಬೇಕು ಅದು ಕೊಟ್ಬಿಡ್ತಾನೆ ಸುಮ್ಮನೆ ಒಣ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಯಾಕೆ ಅದಕ್ಕೆ ಏನು ಕೊಡಬೇಕು ಅವನಲ್ಲಿ ದೃಢವಾದ ಭಕ್ತಿ ನಿಶ್ಚಯ ಜ್ಞಾನ ಅದು ಒಂದೇ ಸಾಕು ವೈರಾಗ್ಯ ತಾನು ಕೊಟ್ಟೇ ಕೊಡುತ್ತಾನೆ. ಭಕ್ತಿ ವೈರಾಗ್ಯ ಜ್ಞಾನ ಈ ಮೂರು ಸೇರಿದರೆ ಪ್ರಧಾನ ಅವನ ಚಿಂತನೆ ಈ ಮೂರರಿಂದ ಕೂಡಿದ ಅವನ ಚಿಂತನೆ. ಆ ಚಿಂತನೆಯ ಎರಡನೇ ಮುಖ ಏನು ಅಂದರೆ ಇನ್ಯಾವುದನ್ನೂ ನೆನೆಯದೆ ಅವು ಈ ರೀತಿಯಾದ ಅವನನ್ನ ನೆನೆಯುವುದೇ ಪ್ರಧಾನ ಅದು ಕೊಡುತ್ತಾನಂತೆ. ಇನ್ನ ಮಧ್ಯ ಮೂರುತಿ ಸುತ್ತ ಸೇವಕ ರೂಪದಿಂದ ಪೊಂದಿಕೊಂಡಿಪ್ಪವುಸುವ ಮೂರ್ತಿ ಪರಿವಾರ ಮಧ್ಯ ಭಗವಂತನ ಮೂರ್ತಿ ಚಿಂತನೆ ಮಾಡಬೇಕು ಆತನ ಸುತ್ತು ಸ್ವಮೂರ್ತಿಗಳ ಮಧ್ಯ ಸಚ್ಚಿದಾನಂದೈಕ ಅಂತ ಹೇಳ್ತಾರಲ್ಲ ಅದೇ ಆಚಾರ ಹೇಳ್ತಾರೆ. ದೇವರದ್ದೇ ರೂಪಗಳು ಸುತ್ತು ನಿಂತಿವೆ. ಪರಿವಾರ ಅಂದ್ರೆ ಆ ಮಧ್ಯ ರೂಪವನ್ನ ಸೇವಾ ಮಾಡುವ ರೂಪಗಳು ದೇವರದ್ದೇ ಅಂತ ಸ್ತ್ರೀ ರೂಪಗಳು ಬಂದಿರುತ್ತೆ ದೇವರ ಸೇವಾ ಮಾಡತಾ ಇರುತ್ತೆ. ಸಿದ್ಧವಾದುದೇ ಕೇಳು ಇಲ್ಲಿ ಅನುಸಂಧಾನ ಅಂದ್ರೆ ಇಲ್ಲ ತಿಳಿಯೋದು ಅಂತಲ್ಲ ಕೈಯಲ್ಲಿ ಛತ್ರ ಇಲ್ಲ ಛತ್ರಂ ಸಮರ್ಪಯಾಮಿ ಅನುಸಂಧಾನ ಮಾಡಿದ್ರು ಅಂದ್ರೆ ಇಲ್ಲದ ಸುಮ್ಮನೆ ಬಾಯಿಂದ ಹೇಳಿದ್ರು ಅಂತ ಅರ್ಥ ಅಲ್ಲ. ಅನುಸಂಧಾನ ಅಂದ್ರೆ ಮನಸ್ಸಿನಲ್ಲಾದ್ರೂ ಕಲ್ಪಿಸಿ ಇದ್ದದ್ದನ್ನೇ ಕೊಡು ಅಂತ ಅನುಸಂಧಾನ ಶಬ್ದದ ಅರ್ಥ ಅಂತ ಹೇಳುತ್ತಾರೆ. ಇದು ಸಿದ್ಧವಾದುದೇ ಕೇಳು ನಾನು ಈ ತರ ಚಿಂತನೆ ಮಾಡಿದಾಗ ದೇವರು ಹೀಗೆ ಕೊಡ್ತಾನೆ ಇಲ್ಲ ಮಾಮೂಲು ಬೇರೆ ಕೂತಿರ್ತಾನೆ ಅಂತಲ್ಲ ಯಾವಾಗ್ಲೂ ಹೀಗೆ ಇರ್ತಾನೆ. ಜಪಿಸಿ ತಿಳಿಯಬೇಕು ಈ ರೀತಿಯಾಗಿ ಜಪ ಮಾಡಿ ತಿಳಿಯಬೇಕು. ಹಾ ಸರಿ ಇದು ಮಾಡ್ಲಿಕ್ಕೆ ಏನು ಮಾಡಬೇಕು ಅಂದ್ರೆ ಆ ಹೃದಯದಲ್ಲಿ ಕೂತಿರುವ ಮೂರ್ತಿಗೆ ಆಸನ ಹಾಕಬೇಕಪ್ಪ ಅಂತರು. ಯಾವ ಆಸನ ಹಾಕಬೇಕು ಅಂದ್ರೆ ಹೃದ್ಗೃಹದಲ್ಲಿ ಇನಿತು ಚಕ್ರಾಬ್ಜ ಮಂಡಲ ಪದ್ಮ ಸುದರ್ಶನ ದಳದ ವಿಚಾರ ತಿಳಿದು. ಹೃದಯದಲ್ಲಿ ಒಂದ್ಸಲ ತಲೆ ತಂದುಕೊಳ್ಳಿ ಈ ಕಳೆ ಹಾಕ್ತಾ ಇರ್ತಾರ ಚಕ್ರಾಬ್ಜ ಮಂಡಲ ಆ ಚಕ್ರಾಬ್ಜ ಮಂಡಲ ನಾವಲ್ಲ ಒಂದು ವೇಳೆ ಒಳ್ಳೆ ರತ್ನಗಳಿಂದ ವಜ್ರಗಳಿಂದ ಚೆನ್ನಾಗಿ ಚಕ್ರಾಬ್ಜ ಮಂಡಲ ರಚಿಸಿದರೆ ಅದರ ಮೇಲೆ ಸೂರ್ಯಕಾಂತಿ ಬೀಳತಾ ಇದ್ರೆ ಫಳ 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 ಹೊಳಿತಾ ಇರುತ್ತೆ ಹಾಗೆ ವಜ್ರದ ಪದಕದಂತೆ ಅಂಥ ಅಲ್ಲಿ ಪದಕ ವಜ್ರಗಳು ಯಾವುದೂ ಅಲ್ಲ ದೇವರ ರೂಪಗಳೇ ದೇವರ ರೂಪಗಳೇ ಹೊಳಿತಾ ಇವೆ ಅಂಥ ಒಂದು ಪದಕ ಆ ಹೃದಯದಲ್ಲಿರುವ ಸ್ವಾಮಿಯ ಕೆಳಗೆ ಸ್ವಾಮಿ ನಿನಗೆ ಆಸನ ಅಂತ ಹೇಳಿ ಆ ಚಕ್ರಾಬ್ಜ ಮಂಡಲ ಮಧ್ಯ ಸ್ವಾಮಿಯನ್ನ ಚಿಂತನೆ ಮಾಡಬೇಕು. ಇದು ಆಚಾರ ಹೇಳಿಕೊಟ್ಟ ರಹಸ್ಯ. ಅದಕ್ಕೆ ಆಚಾರ ಹೃದಯ ಆತರ ಅವರ ಹೃದಯ ಗುಹೆಗೆ ಹೊಕ್ಕು ನೋಡಿದರೆ ಕಣ್ಣು ಚೆಲ್ಲಿ ಹೋಗುತ್ತೆ ಅಂಥ ಕಾಂತಿ ಇರತಕ್ಕಂಥ ಚಿಂತನೆ. ಅವರು ತಮ್ಮ ಹೃದಯದಲ್ಲಿ ಏನು ಚಿಂತನೆ ಮಾಡುತ್ತಾರೋ ಅದನ್ನೇ ತಂತ್ರಸಾರದಲ್ಲಿ ಕೊಟ್ಟು ನೋಡಪ್ಪ ಹೀಗೆ ಚಿಂತನೆ ಮಾಡು ಅಂತ ಹೇಳ್ತಾರೆ. ಚಕ್ರಾಬ್ಜ ಮಂಡಲ ಅಂದ್ರೆ ಇನ್ನೊಂದು ಮಣ್ಣಿಂದ ಹಾಕೋದು ಅಂತಲ್ಲ ಆತನದ್ದೇ ರೂಪಗಳ ಚಕ್ರದ ಮಂಡಲ ಅದು ಆ ರೂಪಗಳು ಹೊಳಿಯುತ್ತಾ ಇವೆ ಏನು ಸೂರ್ಯನಂತೆ ಹೊಳಿತಾ ಇವೆ ಒಂದೊಂದು ಹೊಳಿತಾ ಇವೆ ಅಂಥ ರೂಪಗಳ ಗುಂಪು ಅದ್ಭುತವಾದ ಕಾಂತಿ ಅದರಲ್ಲಿ ಸ್ವಾಮಿ ಕೂತಿದ್ದಾನೆ ಆ ಸ್ವಾಮಿಯನ್ನು ಚಿಂತನೆ ಮಾಡುತ್ತಾ ಅದಕ್ಕೆ ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೇ ಆಮೇಲೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪದ್ಮ ಸುದರ್ಶನದ ದಳ ವಿಚಾರ ತಿಳಿದು ಪದ್ಧತಿ ತಪ್ಪದಲೆ ಪರಿಭ್ರಮಣವಾಗುವುದು. ಪದ್ಧತಿ ತಪ್ಪದಲೆ ಅಂದ್ರೆ ಯಾವ ಯಾವ ದಡದಲ್ಲಿ ಯಾವ ಯಾವ ಭಗವದ್ ರೂಪ ಹೇಗಿದೆ ಹೇಗಿದೆ ಅಂತ ಸುತ್ತು ಆ ಜಪ ಮಾಡ್ತಾ ಇರೋ ಕರಸನ್ನೇ ಒಂದ್ ಕಡೆ ಕೊಡಬೇಡ. ಒಂದೊಂದು ದಡದಲ್ಲಿ ಎಲ್ಲೆಲ್ಲೆಲ್ಲಿ ದೇವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅದು ನೋಡ್ತಾ ನೋಡ್ತಾ ಮನಸ್ಸಲ್ಲಿ ನೋಡ್ತಾ ಪರಿಭ್ರಮಣವಾಗುವುದು. ಪದ್ಮ ಬಾಂಧವ ವಿಜಯ ವಿಠಲರೆಯ ಉದ್ಧರಿಸುವ ಬಿಡದೆ ಉನ್ನತ ಗತಿ ಇತ್ತು. ಎಷ್ಟು ಸಲ ಮಾಡಬೇಕ್ರಿ ಈ ತರ ಜಪ? ಈಗೆಲ್ಲ ಮನಸ್ಸಲ್ಲಿ ಚಿಂತನೆ ಮಾಡತಾ ಈ ತರ ಜಪ ಮಾಡಬೇಕು ಅಂದ್ರೆ ನಮಗೆಲ್ಲ ಆಗಲ್ರಿ. ದೇವರಿಗಿದೆ ದೇವತೆಗಳಿಗೆ ಅಂದ್ರೆ ದೇವತೆಗಳು ಮಾಡೇ ಮಾಡ್ತಾರೆ, ಚೂರಾದರೂ ಈ ತರ ಮಾಡಿ ಅಂತ ನಮಗೆ ಹಾದಿನ ಹೇಳ್ಕೊಡುತ್ತಾರೆ. ಈ ತರ ನಾವು ಒಮ್ಮೆ ಆದ್ರೂ ಮಾಡಿದ್ರೆ ಹೇಗಾಗುತ್ತೆ? ಜನುಮದೊಳಗೆ ಒಮ್ಮೆ ಈ ಪರಿ ಜಪಿಸಲು, ಒಮ್ಮೆ ಸಾಕು ಈ ತರ ಜಪ, ಸುಮ್ನೆ ಒಣ ಕಾಗಿ ತರ ಯಾಕೆ ಮಾಡ್ತೀರಾ? ಜನುಮದೊಳಗೆ ಒಮ್ಮೆ ಈ ಪರಿ ಜಪಿಸಲು ಗುಣತ್ರಯ ನಾಶನ ವಿಜಯ ವಿಠಲ ಕೊಳೆವ. ಅದ್ಭುತವಾಗಿರತಕ್ಕಂತಹ ಭಗವಂತ ಹೊಳೆಯುತ್ತಾ ನಮ್ ಸರಿ ಆಡ್ತಾ ಬರ್ತಾನಂತೆ. ಅವನಿಗೆ ಬೇರೆ ಕೆಲಸವೇ ಇಲ್ಲ, ನಮ್ ಜೊತೆಗಿರೋದೇ ಕೆಲಸ, ನಮಗೆ ಅವನು ಬಿಟ್ಟಿರೋದೇ ಕೆಲಸ, ಬೇರೆ ಎಲ್ಲಾ ಕಡೆ ಅಂಟಿಕೊಂಡಿರೋದೇ ನಮ್ ಕೆಲಸ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವಾಮಿ ಹೊಳೆಯುತ್ತಾನೆ. ಇನ್ನ ಆ ಭಗವಂತನ ಚಿಂತನ, ಕಾಲರೂಪ ಹರಿಯ ಚಿಂತನ ಇವೆಲ್ಲವನ್ನ ಮುಂದೆ ಹೇಳ್ತಾ ಬರ್ತಾರೆ. ವಿಶೇಷವಾಗಿರತಕ್ಕಂತಹ ಸುಳಾದಿಗಳಲ್ಲಿ ಅದರಲ್ಲಿ ಮತ್ತು ಸಪ್ತ ಸಾಮ ಪ್ರತಿಪಾದ್ಯ ರೂಪಗಳ ಮುಗಿತಲ್ಲ, ಅದು ಸಪ್ತ ಸಾಮಪ್ಪಗ ಸಾಮೋಪಾಸನೆ ಮಾಡೋ ಯುದ್ಧ ಅಂತ ಕ್ರಮದಲ್ಲಿ ಅದೇ ಆಗಿ ಅದೇ ಹೌದು ಈ ರೀತಿಯಲ್ಲಿ ಚಕ್ರಾಬ್ಜ ಮಂಡಲದ ವಿಸ್ತಾರವಾಗಿ ಒಂದ್ಸಲ ಮತ್ತು ಹೇಳೋಣ. ಅವಾಗ ಅರ್ಥ ಆಗುದಿಲ್ಲ ಅಂದ್ರೆ ಇದೆಲ್ಲ ಸ್ವಲ್ಪ ಮಾಮೂಲಾಗಿ ಹೊಟ್ಟು ಹೋಗ್ತಾ ಇರುತ್ತೆ. ತದನಂತರ ಅವೆಲ್ಲ ಮಂತ್ರದಲ್ಲಿ ಏನೇನು ಬರುತ್ತೋ ಅವೆಲ್ಲ ಅಲ್ಲೆಲ್ಲ ಚಿಂತನೆ ಮಾಡಬೇಕು. ಅರ್ಧನಾರಾಯಣ ಎಲ್ಲೆಲ್ಲಿ ಎರಡೆರಡು ವರ್ಣಗಳು ಒಟ್ಟಾಗಿ ಬರುತ್ತೋ ಅಲ್ಲೆಲ್ಲ ಆ ರೂಪಗಳು ಚಿಂತನೆ ಮಾಡಬೇಕು. ಅದೇ ಆ ಜಪ ಮಾಡೋ ಕಾಲಕ್ಕೆ ನಮಗಂತೂ ಎಲ್ಲಾ ರೂಪಗಳು ಏಕತ್ರ ಒಂದ್ಸಲ ಬರಲ್ಲ. ಒಂದ್ಸಲ ಜಪ ಮಾಡಿದಾಗ, ಒಂದು ಸಲ ಜಪ ಮಾಡಿದಾಗ ಎಲ್ಲಾ ರೂಪಗಳು ಬರಲ್ಲ. ಒಂದೊಂದು ಜಪಕ್ಕೆ ಒಂದೊಂದು ಮಾಡುತ್ತಾ ಹೋದ್ರೆ ಸಾವಿರ ಸಲ ಮಾಡಿದಾಗ ಒಂದು ಸಲ ಮಂತ್ರದ ಅರ್ಥ ಕವರ್ ಆಗುತ್ತೆ. ಮಂತ್ರದ ಅರ್ಥ ಆ ರೂಪಗಳದ್ದೆಲ್ಲ, ಅದಕ್ಕೆ 108,008 ಯಾಕಿಟ್ರು ಅಂದ್ರೆ ಆ ತರ ಚಿಂತನೆ ಮಾಡ್ಲಿಕ್ಕೆ ಒಂದ್ಸಲ ಆದ್ರೂ 100 ಜಪ ಮಾಡಿದಾಗ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಹತ್ತೆ ಮಾಡಿಬಿಟ್ರೆ ಏನೂ ಇಲ್ಲ ಅಂತ ಅರ್ಥ. ಕೊನೆಗೆ ಆ ರೀತಿ ಹೇಳುತ್ತಾ ಧ್ಯಾನೋಪಾಸನೆ ಅವರು ಹೇಳುತ್ತಾರೆ. ಇದು ಮುಗೀತು ಅಂತ ಕಾಣುತ್ತಲ್ಲ, ಸಾಮಾನ್ಯ ಧ್ಯಾನ ಇದು ಮುಗಿತೇನು. ಹೌದು, ಸಪ್ತಾವರಣ ದೇಹ ಅದು ಮುಗಿತು. ಹೌದು, ಸಪ್ತಾವರಣ ದೇಹ ಸತತ ಸಾಧನ ದೇಹ ಅದು ಮುಗಿತಾ ಇಲ್ಲವಾ?
ಧಾತುಗಳಾಯ್ತು, ಇದಾಯ್ತು
ಅದು ಶುರು ಮಾಡಿದ್ದಲ್ಲಮ್ಮ. ಹೇಳೋಣ, ಇದು ದೊಡ್ಡ ಸುಳಾದಿ, ಇದಾಗಿಲ್ಲ. ಹೌದು, ಇಷ್ಟು ಹೇಳುತ್ತಾರೆ ಈ ಸುಳಾದಿಯ. ಸ್ಥೂಲ ದೇಹದಲ್ಲಿ ಇರುವ ಭಗವದ್ ರೂಪಗಳನ್ನ ಸತತ ಚಿಂತನೆ ಮಾಡಬೇಕು ಧ್ಯಾನದಲ್ಲಿ. ಅದೇ ಷೋಡಶಿ. ಷೋಡಶಿ ಯಾವ ಚಿಂತನೆ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಧ್ಯಾನದಲ್ಲಿ ಪೂರ್ಣವಾಗಿ 16 ಪ್ರಕರಣ ಚಿಂತನೆ ಮಾಡಿದ್ರೆ ಧ್ಯಾನ ಮುಗಿಯುತ್ತೆ ಅಂತ. ಆ ಧ್ಯಾನವನ್ನು ಇಲ್ಲಿ ಹೇಳ್ಕೊಡ್ತಾರೆ, ಎಲ್ಲ 16 ಪ್ರಕರಣದ ಅರ್ಥ ಇಲ್ಲಿ ಹೇಳ್ಕೊಟ್ಬಿಡ್ತಾ ಬರ್ತಾರೆ. ಅದಕ್ಕೆ ಅರ್ಥ ಹೇಳುತ್ತಾರೆ. ಚಿಂತನೆ ಮಾಡಿದರೆ ಹೇಗೆ ಅಂದ್ರೆ ಆಧ್ಯಾತ್ಮ ತಿಳಿಯುವುದು ಭೌತಿಕ ದೇಹದಳು. ಭೌತಿಕ ದೇಹದಲ್ಲಿ ಭಗವಂತ ಹೇಗಿದ್ದಾನೆ ಎಂಬುದು ತಿಳ್ಕೊಂಡ್ರೆ ವಿದ್ಯಾವಂತರು ಒಲಿಸೇ ವಿಜಯ ವಿಠಲ ಒಲಿವ. ವಿದ್ಯಾವಂತರಾಗಿರತಕ್ಕಂಥ ವಾಯುದೇವರು ನಮ್ಮಲ್ಲಿರ್ತಾರೆ, ನಮ್ಮಿಂದ ಚಿಂತನೆ ಮಾಡಿಸಿ ಅವರು ಭಗವಂತನನ್ನ ಒಲಿಸ್ತಾರಂತೆ. ಸ್ವಾಮಿ ಉದ್ಧಾರ ಮಾಡೋ ಮಾಡೋ ಅಂತ ಕೇಳಿದಾಗ ವಿಜಯ ವಿಠಲ ಒಲಿವ ಅಂತ ಹೇಳ್ತಾ ಅದು ಕೊನೆಗೆ ಹೇಳಿದ್ರು. ಮೊದಲು ಶುರು ಮಾಡುತ್ತಾರೆ ಸಪ್ತಾವರಣ ದೇಹ, 7 ಆವರಣಗಳಿಂದ ಕೂಡಿದ್ದು ದೇಹ. ಸತತ ಸಾಧನ ಗೇಹ, ಯಾವಾಗ್ಲೂ ಸಾಧನಕ್ಕೆ ಇದು ದೊಡ್ಡ ಮನೆ. ಮಾಡುವವರಿಗೆ, ಸಾಧನೆ ಮಾಡುವವರಿಗೆ ಇದು ಸಾಧನ ಗೇಹ. ಸಾಧನೆ ಮಾಡಬೇಕಂದ್ರೆ ಒಬ್ಬರೇ ಮಾಡ್ಲಿಕ್ಕಾಗಲ್ಲ. ಮನೇಲಿ ಒಬ್ಬರೇ ಇದ್ರೆ ಎಲ್ಲದಕ್ಕೂ ಬೇಸರ ಬರ್ತಾ ಇರೋದಿಲ್ಲ, ನಾವೇ ಮಾಡ್ಕೋಬೇಕಂತ. ಇನ್ನೊಬ್ಬರು ಇದ್ರೆ ಚೆನ್ನಾಗಿರುತ್ತೆ, ಸರ್ ಎಲ್ಲ ಮಾಡಿಕೊಡ್ತಾ ಇರ್ತಾರೆ, ನಾವು ಮಾಡಬಹುದು, ಹೌದಲ್ವಾ? ಪಾತ್ರೆ ನಾವೇ ತೊಳ್ಕೋಬೇಕು, ಅಡಿಗೆ ನಾವೇ ಮಾಡ್ಕೋಬೇಕು, ಅಡಿಗೆ ಪಾತ್ರೆ ತೊಳ್ಕೋಬೇಕು, ಎಲ್ಲ ಕಸ ಬಳ್ಕೋಬೇಕು, ಎಲ್ಲ ಮಾಡ್ಕೋಬೇಕು, ಹೊರಕು ಹೋಗಿ ಬರಬೇಕು, ಸಂಪಾದನೆ ಮಾಡಬೇಕು ಅಂದ್ರೆ ಸಾಕು, ಬದುಕೋದು ಬೇಡ ಅನ್ಸ್ಬಿಡುತ್ತೆ. ಹೌದಲ್ಲ, ಇನ್ನೊಬ್ಬರಲ್ಲಿ ಚೆನ್ನಾಗಿರುತ್ತೆ, ಅಥವಾ ಇನ್ನೊಬ್ಬರಿಗೆ 3 ಜನ ಇದ್ರೆ ಚೆನ್ನಾಗಿ ಒಳ್ಳೆ ಉತ್ಸಾಹದಿಂದ ಮಾಡಬಹುದು. ಮತ್ತೆ ಈ ಗೇಹದಲ್ಲಿ, ಸಾಧನ ಗೇಹದಲ್ಲಿ ಯಾರೇ ನಮಗೆ ಅಂದ್ರೆ ಹೇಳ್ತಾರೆ, ಆಪ್ತನು ಅನಂತ ಗುಣ ರೂಪಾತ್ಮಕ ಹರಿ, ಈ ಶರೀರದೊಳಗೆ ಅನಂತ ರೂಪ, ಆ ಅನಂತ ರೂಪಗಳಲ್ಲಿ ಅನಂತ ಗುಣಗಳಿಂದ ಭಗವಂತ ಕೂತಿದ್ದಾನೆ, ಅವನೇ ಆಪ್ತ. ಅವನೇ ಪರ್ಮಿಷನ್ ಕೊಡದಿದ್ರೆ ಸುತ್ತು ಎಷ್ಟು ಜನ ಇದ್ರೂ ಕೂಡ ಸಾಧನೆ ಆಗಲ್ಲ. ಯಾಕೆ, ಒಳಗೆ ಅವನ ಕೋಆಪರೇಷನ್ ಇಲ್ಲ, ಮೇನ್ ಆತಂದೇ ಬರಬೇಕು. ಆತನ ಚಿಂತ ಅಂದ್ರೆ ನಮ್ಮ ಶರೀರದಲ್ಲಿ ಅನಂತ ರೂಪಗಳಿಂದ ಕಣ ಕಣ ಕಣದಲ್ಲಿ ನಿಂತಿರುವ ಭಗವದ್ ರೂಪವನ್ನ ಚಿಂತನೆ ಮಾಡುತ್ತಾ ಬಂದರೆ ಅವನೇ ಇನ್ನೊಂದು ಶರೀರದಲ್ಲೂ ಇದ್ದಾನೆ, ಇವನೇ ಇನ್ನೊಂದು ಶರೀರದಲ್ಲೂ ಇದ್ದಾನೆ, ಇವನೇ ಎಲ್ಲರನ್ನ ಸೆಳಕೊಂಡು ಬಂದು ನಾವು ಮಾಡುವ ಸಾಧನೆಗೆ ಸಹಕಾರ ಕೊಡಿಸ್ತಾನೆ. ಆದರೆ ಆಪ್ತ ಯಾರು? ಸುತ್ತಿರುವ ವ್ಯಕ್ತಿಗಳಲ್ಲ, ವ್ಯಕ್ತಿಗಳೊಳಗಿರುವ ಶಕ್ತಿ, ಅವನೇ ನಮ್ಮ ಸ್ವಾಮಿ. ಅವ ಒಬ್ಬ ಆಪ್ತನಾದರೆ ಎಲ್ಲರೂ ಆಪ್ತರಾಗ್ತಾರೆ. ಸಪ್ತವಾಹನ ನಿಖಿಳ ಜನರಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರು ಎಲ್ಲ ತಾರರಿ ಹಿತವ ಕೈಗೊಂಡು ಈ ಸೂತ್ರ ಹೇಳಿಕೊಡತಾ ಇದ್ದಾರೆ. ಸ್ವಾಮಿ ಆಪ್ತನು ಅನಂತ ಗುಣರೂಪಾತ್ಮಕ ಹರಿ, ಆಪ್ತನಾಗಿದ್ದಾನೆ. ಏನಂತ, ನೀನು ಅನಂತ ಗುಣ ರೂಪಗಳಿಂದ ಕೂಡಿದೀಯಪ್ಪ ಅಂದ್ರೆ ಆಯಾ ರೂಪಗಳು ಸುತ್ತು ಇರುವ ಎಲ್ಲಾ ಜಾಗಗಳಲ್ಲಿ, ಪದಾರ್ಥಗಳಲ್ಲಿ ನಿಂತಿವೆ. ಇವನು ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇವನೇ ಅಲ್ಲಿಂದ ಎಲ್ಲವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅದರಿಂದ ಒಂದೊಂದು ಒಂದೊಂದು ಅನುಭವಕ್ಕೆ ತಂದರೆ ಎಂಥ ದೊಡ್ಡ ದೊಡ್ಡ ಮಾತುಗಳು ಇವು. ತಪ್ತ ಕಾಂಚನದಂತೆ ಒಳಗೆ ಸುಳಿವ, ಕಾಸಿದ ಬಂಗಾರದಂತೆ ಅದ್ಭುತವಾಗಿ ಒಳಗೆ ಇದ್ದಾನೆ. ನಿರ್ಲಿಪ್ತನು ಸಮಸ್ತ ದೋಷ ರಾಶಿಗಳಿಂದ, ಎಲ್ಲಾ ದೋಷಗಳಿಂದ ನಿರ್ಲಿಪ್ತ, ಯಾವುದಿಲ್ಲ, ಮಿಸ್ಟರ್ ಕ್ಲೀನ್. ಇವನಲ್ಲಿ ದುಷ್ಟ ಆಲೋಚನೆ ಬರೋದೇ ಇಲ್ಲ, ವಂಚನೆ ಮಾಡೋದೇ ಇಲ್ಲ, ಏನು ಇಲ್ಲ. ಎಸ್, ಹಿ ಇಸ್ ದ ಪರ್ಫೆಕ್ಟ್ ಪರ್ಸನ್. ಎಷ್ಟು ಚೆನ್ನಾಗಿದ್ದಾನೆ ಅವನು. ನನ್ನ ಆಪ್ತ, ನಮ್ಮ ಆಪ್ತರೊಂದು ಯಾರಾಗ್ಬೇಕು, ಅಂಥವ್ರಾಗ್ಬೇಕು. ಅವನೊಬ್ಬರ ಇನ್ಯಾರಿಲ್ಲ, ಅವನಿಗೆ ಸಂಬಂಧಪಟ್ಟವರು. ತೃಪ್ತನು, ಅಯ್ಯೋ ಮಾಡ್ತಾ ಇದ್ದಾನಲ್ಲ, ಏನಾದ್ರೂ ಬೇಕಾ ಇವನಿಗೆ, ಅದಿಷ್ಟು ನಮ್ಮೊಳಗಿದ್ದಾನೆ, ಇಷ್ಟು ಮಾಡಿಸ್ತಾ ಇದ್ದಾನೆ, ಇವನಿಗೇನು ಬೇಕಾಗಿಲ್ಲ. ತೃಪ್ತನು ಅನಾದಿ ಅಂತ ಕಾಲದಿಂದ, ಅನಾದ್ಯನಂತ ಕಾಲದಿಂದ ತೃಪ್ತ. ಸಿಕ್ತಾನ ಇವನು ಅಂದ್ರೆ, ಪ್ರಾಪ್ತನಾಗುವ ಕೇವಲ ನಂಬಿದವರಿಗೆ. ಕೇವಲ ಇವ ಅಂದ್ರೆ ಕೇವಲ, ಅದಕ್ಕೆ ಕೈವಲ್ಯದಾಯಕ ನಾರಸಿಂಹನ ನಮಿಗೆ ಕರುಣಿಬುದೆ ಮಗೆ ಮಂಗಳವ ಅಂದ್ರು. ಕೈವಲ್ಯ ಅಂದ್ರೆ ಮೋಕ್ಷ ಅಂತ ಅರ್ಥ ಬರೆದ್ರು. ಅದು ಯಾವಾಗ ಬರುತ್ತೋ ಏನು, ಸದ್ಯಕ್ಕಂತೂ ಬರೋಂಗಿಲ್ಲ. ನಮ್ ಸಾಧನೆ ನೋಡಿದ್ರೆ ಸದ್ಯಕ್ಕೆ ಬರಲ್ಲ, ಅದು ನಮಗೆ ಕನ್ಫರ್ಮೇಶನ್ ಆಗ್ತಾ ಇದೆ ಅಲ್ವಾ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದಲ್ಲ, ಆ ಕೊಟ್ಟ ಟ್ರೀಟ್ಮೆಂಟ್ ತಗೊಂಬೋದ್ರಲ್ಲಿದೆ. ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಹೊತ್ತೊತ್ತಿಗೆ ಬಂದು ಭಯ ಹಾಕ್ತಾರ ಇಲ್ಲಲ್ಲ. ಪ್ರಿಸ್ಕ್ರಿಪ್ಷನ್ ಕೊಟ್ಟಾಯ್ತು, ಮೆಡಿಸಿನ್ ತಂದಾಯ್ತು, ಮನೆಗಿಟ್ಟಾಯ್ತು, ತಗೊಳ್ಳೋದೇ ಇಲ್ಲ. ತಗೊಂಡ್ರೆ 30 ಒಂದ್ಸಲ ತಗೊಂಡ್ಬಿಡ್ತಾರೆ, ಇಲ್ಲ ತಗೊಳ್ಳೋದೇ ಇಲ್ಲ, 30 ತಗೊಳ್ತಾರೆ. ಆ ಥರ ಇರುತ್ತೆ ನಮ್ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. ಮತ್ತೆ ಪೇಷಂಟ್ ಗೆ ಗೊತ್ತಾಗ್ತಾ ಇರುತ್ತೆ ನಮ್ ರೋಗ ಕಡಿಮೆ ಆಗಲ್ಲ, ಯಾಕೆ ನಾನೇ ಸರಿ ತಗೊಳ್ತಾ ಇಲ್ಲ ಅಂತ ಗೊತ್ತಿರುತ್ತೆ. ಮತ್ತೆ ಡಾಕ್ಟರ್ ಹತ್ರ ಕೇಳ್ತಾನೆ, ಏನ್ ಚೆನ್ನಾಗತ್ತಾ ಅಂತ ಕೇಳ್ತಾನೆ. ಡಾಕ್ಟರ್ ಕೇಳಬೇಕಲ್ಲ, ಹೇಗೆ ತಗೊಳ್ತಾ ಇದೆ ಅದು ಹೇಳಲ್ಲ, ರಹಸ್ಯ ಒಳಗೆ ತಗೊಳ್ತಾರೆ. ಡಾಕ್ಟರ್ ಹೇಳ್ತಾರೆ, ಚೆನ್ನಾಗಿ ತಗೊಳ್ತಾ ಇದ್ದೇನೆ ಡಾಕ್ಟ್ರೆ, ಯಾಕೆ ರೋಗ ಕಡಿಮೆ ಆಗ್ತಾ ಇಲ್ಲ. ಡಾಕ್ಟರ್ ಹೇಳ್ತಾರೆ, ಏನೋ ಮಾಡ್ತಾ ಇದ್ದೆ ಒಳಗೆ ಕೂತ್ಕೊಂಡು ಅದಕ್ಕೆ ಕಮ್ಮಿ ಆಗ್ತಾ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಪ್ರಾಪ್ತನಾಗುವ, ಹಾಗಾದ್ರೆ ದೇವರನ್ನ ಕೈವಲ್ಯದಾಯಕ ಅಂತ ಯಾಕೆ ಕರೆದ್ರು ಅಂದ್ರೆ, ಕೈವಲ್ಯ ಶಬ್ದಕ್ಕರ್ಥ ಕೇವಲ, ಅದರ ಸಂಬಂಧವಾದ ಗುಣ ಕೈವಲ್ಯ. ಏನು ಕೇವಲರು? ಕೇವಲರ ಗುಣ ಕೈವಲ್ಯ. ಕೇವಲರು ಅಂದ್ರೆ ಯಾರು ಅಂದ್ರೆ, ಭಗವಂತ ಮಾತ್ರ ಜಗತ್ತಿಗೆ ಶಕ್ತಿ, ಅವನೊಬ್ಬನೇ ಸ್ವತಂತ್ರ. ಎಲ್ಲಿ ಯಾರ ಕೈಕಾಲು ಕದಲಬೇಕಾದರೂ ಕದಲತಾ ಇದೆಯಾ, ಅವನೇ ಇರಬೇಕು, ನೋ ಅದರ್ ಗೋ. ಏನು ಪದಾರ್ಥ ಕದಲತಾ ಇದೆಯಾ, ಇವನೇ ಇರಬೇಕು. ಯಾವುದಾದ್ರೂ ಇದೆಯಾ, ಇವನೇ ಇರಬೇಕು. ಇವನಿಲ್ಲದೆ ಯಾವುದಕ್ಕೂ ಏನು ಗತಿಯೇ ಇಲ್ಲ, ಕೇವಲ ಇವನೊಬ್ಬನೇ ಅಂತ ಯಾವ ಭಾವನೆ ಇರುತ್ತಲ್ಲ ಅದು ಕೈವಲ್ಯ. ಆ ಕೈವಲ್ಯದಾಯಕ, ಆ ಕೈವಲ್ಯ ಬಂತ, ಆ ಕೈವಲ್ಯ ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಆ ಕೈವಲ್ಯದಾಯಕ ಎಂಬ ಶಬ್ದದಲ್ಲಿ ಜಗನ್ನಾಥದಾಸರು ಎಷ್ಟು ಪ್ಯಾಕ್ ಮಾಡ್ತಾರೆ ಒಳಗೆ ಅರ್ಥಗಳು. ಆ ಕೈವಲ್ಯದಲ್ಲಿ ಏನು ಸುಖ ಸಿಗುತ್ತಲ್ಲ ಅದಕ್ಕೆ ಅಪ್ಪನಷ್ಟು ಸುಖ ಈ ಕೈವಲ್ಯದಲ್ಲಿ ಸಿಗುತ್ತೆ. ಸ್ವಾಮಿಯೇ ಗತಿ ಅಂತ ನಂಬಿ ಅವನನ್ನ ಚಿಂತನೆ ಮಾಡುತ್ತಾ ಇದ್ರೆ ಮೋಕ್ಷದಲ್ಲಿ ಬರುವ ಆನಂದಕ್ಕಿಂತ ಜಾಸ್ತಿ ಸಿಗುತ್ತಯ್ಯ, ಅದಕ್ಕೆ ಕೈವಲ್ಯದಾಯಕ. ಇಲ್ಲೇ ಮೋಕ್ಷ ಸುಖವನ್ನು ಬಲಾದೂರು ಮಾಡುವಂತ ಸುಖ ಕೊಡುತ್ತಾನೆ. ಅದಕ್ಕೆ ಹೇಳ್ತಾರಲ್ಲ ದಾಸರು, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ಯಾಕ್ರಿ ಬೇಡ, ಅದಕ್ಕಿಂತ ಜಾಸ್ತಿ ಇಲ್ಲೇ ಸಿಗ್ತಾ ಇದೆ, ಅಲ್ಲ್ಯಾಕೆ ಹೋಗ್ಬೇಕು? ಅದ ಕಾರಣ ಆ ಕೈವಲ್ಯ ಕೊಡುತ್ತಾನೆ, ಆ ಕೈವಲ್ಯ ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಾಪ್ತನಾಗುವ ಯಾರಿಗೆ? ನಂಬಿದವರಿಗೆ. ಯಾವ ರೀತಿಯಲ್ಲಿ? ಕೇವಲ ನಂಬಿದವರಿಗೆ. ನೀನೇ ಗತಿ ಹರಿಯೇ, ನೋಬಡಿ ಎಲ್ಸ್. ನಿನ್ನಿಂದ ಎಲ್ಲರೂ ನಮ್ಮನ್ನ ಅನುಗ್ರಹ ಮಾಡ್ತಾರೆ, ಗುರುಗಳು ದೇವತೆಗಳು ಎಲ್ಲರೂ ಇದ್ದಾರೆ. ನಿನ್ನಿಂದ ಹರಿಯೇ, ನೀನೇ 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 ಅಂತ ಅವನ ಕಡೆಯೇ ಗುರಿ ಇಟ್ಟಿರಬೇಕು. ಅದು ಕೇವಲ ಅಂತ ಹೇಳ್ತಾರೆ. ಪ್ರಾಪ್ತನಾಗುವನು ಕೇವಲ ನಂಬಿದವರಿಗೆ. ಗುಪ್ತ ಮಹಿಮಾ ಗುಣ ಸಾಂದ್ರ ಸುಜನಾಬ್ಧಿ ಚಂದ್ರ. ಗುಪ್ತ ಮಹಿಮಾ, ಮಹಿಮೆ ಗುಪ್ತವಾಗಿ ಇಟ್ಕೊಂಡಿದ್ದಾನೆ, ನಮಗೆ ಗೊತ್ತಾಗದೆ ಮಹಿಮೆ ತೋರ್ತಾ ಇರ್ತಾನೆ. ಯಾಕಪ್ಪ ಹಾಗೆ ಮಾಡ್ತಾನೆ? ಗುಣಸಾಂದ್ರನಾದ್ದರಿಂದ ಅಂದ್ರು. ನಾವಾ ಒಂದೂ ಇಲ್ಲ, ಏನೋ ಸ್ವಲ್ಪ ಸಹಾಯ ಮಾಡ್ತೀವಿ, ಜಗತ್ತಿಗೆಲ್ಲ ಗೊತ್ತಾಗೋರು ಟ್ರಂಪೆಟ್ ಹಾಕ್ತಾ ಇರ್ತೀವಿ, ಹೌದಾ? ಎಲ್ಲರೂ ನಮ್ಮನ್ನು ಹೊಗಳೋ ತನಕ ನಮಗೆ ತೃಪ್ತಿ ಸಂಕಟ ಕಡಿಮೆ ಆಗೋದೇ ಇಲ್ಲ. ಇವನಿಗೆ ಯಾಕ್ರಿ ಆ ರೋಡ್ನಲ್ಲಿ ಹೋಗುವ ನಾಯಿ ಅದರ ಪಾಡಿಗದು ಹೋಗ್ತಾ ಇರುತ್ತೆ, ನಾವ್ಯಾರು ಹಿಡಿಸ್ಕೊಳ್ಳಲ್ಲ, ಒಬ್ಬನೇ ಹಿಡಿಸ್ಕೊಳ್ಳೋದು. ಅದರ ಆಕಾರದಲ್ಲಿದ್ದು ಅದನ್ನು ಕರ್ಕೊಂಡು ಹೋಗ್ತಾನೆ ಇರ್ತಾನೆ, ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ, ಯಾವುದಕ್ಕೋ ಬಾಯಿ ಹಾಕಿಸ್ತಾನೆ. ಇವನ್ಯಾರ್ರಿ ಬ್ರಹ್ಮದೇವರಕ್ಕಿಂತ ಎಲ್ಲರಕ್ಕಿಂತ ದೊಡ್ಡವ, ಎಲ್ಲರಿಗಿಂತ ಭಿನ್ನನಾದವ, ಎಲ್ಲರಿಗೂ ಆಶ್ರಯ, ಟಾಪ್ ಮೋಸ್ಟ್ ಪರ್ಸನಾಲಿಟಿ. ಆ ಚಿಕ್ಕ ನಾಯಿಯಲ್ಲಿ ತಾನೇ ಇದ್ದು ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ, ಯಾಕೆ ಅಂದ್ರೆ ಇವನಲ್ಲಿ ಇನ್ನೊಬ್ಬರ ಹೆಚ್ಚಳಿಕೆ ಹೊಗಳಿಕೆಗಾಗಿ ಮಾಡಬೇಕೆಂಬ ದುರ್ಗುಣ ಇಲ್ಲ, ಬರೀ ಸುಗುಣ. ಅದು ಚೆನ್ನಾಗಿದ್ರ ನಾಯಿ ಅದಕ್ಕೆ ಕಾಲಕ್ಕೆ ತಕ್ಕ ಕೊಟ್ಟು ಅದು ಸಂತೋಷ ಪಟ್ಟರೆ ನೋಡಿ ಸಂತೋಷ ಪಡ್ತಾನೆ. ಮತ್ತೆ ಇಂತಹ ಗುಣಗಳು ಒಂದ ಎರಡ, ಇದು ದೇವತೆಗಳು ಒಂದೊಂದು ಕೌಂಟ್ ಮಾಡ್ತಾ ಇರ್ತಾರಂತೆ. ಅಪ್ಪ, ಇನ್ನು ಒಂದು ಕಡೆ ನೋಡುತ್ತಾರೆ ಈ ತರ ಗುಣ ಕಾಣುತ್ತೆ, ಇನ್ನೊಂದು ಕಡೆ ನೋಡುತ್ತಾರೆ ಇಂಥದ್ದು ಕಾಣುತ್ತೆ. ಯಪ್ಪ, ಎಷ್ಟು ಗುಣಗಳು ಇವೆ ನಿನ್ನಲ್ಲಿ, ಇಂಥ ಗುಣಗಳು ಅಪ್ಪ ಅಂತ ನೋಡುತ್ತಾ ಇರ್ತಾರೆ. ಅದಕ್ಕೆ ಸುಗುಣ ಸಾಂದ್ರ ಏನ್ ಜಾಮ್ ಪ್ಯಾಕ್ ಆಗಿ ಕೂತಿದೆ ದೇವರ ಗುಣಗಳಿಂತಾವು. ಈ ಗುಣಗಳನ್ನ ಒಂದೊಂದು ಒಂದೊಂದು ಅವನೇ ತೋರತಾ ಶುರು ಮಾಡಿದರೆ 100 ವರ್ಷ ನಮಗೆ ಬ್ಯುಸಿ ಆಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಚೂರು ಟೈಮ್ ಉಳಿಯಲ್ಲ ನಮಗೆ, ಅದ್ಭುತವಾಗಿ ಅದರಲ್ಲೇ ಕಳೆದು ಬಿಡ್ತೀವಿ. ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಹೊಡೆದೇ ಬಿಡ್ತೀವಿ, ನಾವು ಬರಲೇ ಬೇರೆ ನಮ್ಮ ಹತ್ರ ಅಂತೇಳಿ. ಆತರ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಇದೆಲ್ಲ ಹೇಳಿಕೊಳ್ಳೋದು ಯಾರು? ವಿಜಯದಾಸರಂತ ದೊಡ್ಡವರ ಲೈಜ್ಞಾನ ಹೇಳಿಕೊಡ್ಬೇಕು ನಮಗೆ ಅಂತ ಹೇಳ್ತಾ ಇದ್ದ ಶ್ರೀಕೃಷ್ಣ. ಅದು ಚಟ್ಟಾಭಿಜ ಮಂಡಲ ಪಟ ತೋರಿಸಿ ಹೇಳಿ ಚೆನ್ನಾಗಿದೆ.
ಮುಂಚೆ ಹೇಳ್ಬೇಕಾದ್ರೆ ಬೇರೆ ಬೇರೆ ಆಸನಗಳು ಹೇಳೋದಲ್ಲ,
ಯಾವುದು
ಲಕ್ಷ್ಮೀಯಾತ್ಮಕವಾದ ಬೇರೆ ಬೇರೆ ಮಂಟಪಗಳಲ್ಲಿ ಮುಂಚೆ ಧ್ಯಾನದಲ್ಲಿ 3 ರೀತಿ
ಅದು ಆಡ್ ಮಾಡ್ಕೊಳ್ಳಿ. ಅದೆಲ್ಲ ಅಗ್ರೇಷನ್ ಅಲ್ಲಿ, ಇಲ್ಲಿ ಕಮಲದಲ್ಲಿ ಚಿಂತನೆ
ಕಮಲದಲ್ಲಿ ಅಲ್ಲಿ ಬೇರೆ ಮಂಟಪಗಳು ಅದೆಲ್ಲ
ಮಾಡಬಹುದು.
ಎಲ್ಲ
ಸೇರಿಸ್ಕೊಳ್ಳಿ
ಬಾಯಿರೋದೆಲ್ಲ ಎಂತಲ್ಲ ರೂಪಗಳೆಲ್ಲ ಹೇಳ್ಕೊತಾರೆ. ನಾವು ಮಂತ್ರ
ಗೊತ್ತಿದ್ದ ರೂಪಗಳು ಚಿಂತನೆ ಮಾಡಿ
ಅಲ್ಲಲ್ಲೇ ಕೂಡಿಸ್ಬೇಕು ಅಂದ್ರೆ ಮಂತ್ರದಲ್ಲಿರೋ ರೂಪ ನಾವು